भगवते तस्मै सर्वतः परमाम्यते सर्वप्राणिहृदिस्थाया वामनाय नमो नमः ॐ सर्वे वेदा यत्पदमामनन्ति तपांसि सर्वाणि च यद्वदन्ति यदिच्छन्तो ब्रह्मचर्यं चरन्ति तत्ते पदं सङ्ग्रहेण ब्रवीमि ओमित्येतत् अदिकल्ल खण्डार्थ पृष्टं ब्रह्मस्वरूपं वक्तुं तन्महिमोक्तिपूर्वकं ಪ್ರತಿ ಜಾನೀತೆ ಸರ್ವ ಇತಿ ಬ್ರಹ್ಮಸ್ವರೂಪವನ್ನು ಹೇಳೋದಕ್ಕೆ ಹೊರಟು ತನ್ನ ಮಹಿಮೋಕ್ತಿಪೂರ್ವಕಂ ಆ ಪರಮಾತ್ಮನ ಮಹಿಮೆಯನ್ನು ಹೇಳೋದಕ್ಕೆ ಹೊರಟು ಹೇಳ್ತಾ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಆಮನಂತಿ ಅದಾಗಿತ್ತಲ್ಲ. ನೆಕ್ಸ್ಟ್ ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವಾಕ್ಷರಂ ಪರಂ ಏತದ್ದೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛಸಿ ತತ್ಸತತ್ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೇ ಮಹೀಯತೆ ಏತದ್ದೇವಾಕ್ಷರಂ ಬ್ರಹ್ಮ ವಿಶ್ವಾಖ್ಯಂ ಪರಮವ್ಯಯಂ ಸರ್ವಶಾಲಂಬನಂ ಜ್ಞಾತ್ವಾ ಮುಚ್ಯತೆ ನಾತ್ರ ಸಂಶಯಃ ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿತ್ ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ನ ಹ್ಯನ್ಯತೆ ಹನ್ಯಮಾನೇಪಿ ದೇಹೇ. ಅದಕ್ಕೆ ಭಾಷ್ಯ, ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ದೇಹೋತ್ಪತ್ತಿ ವಿನಾಶಾಖ್ಯೌ ಜ್ಞಾನಿನೋಪಿ ಉದ್ಭವಾಭವೌ ನಾ ಕುತಶ್ಚಿತ್ ಯತೋ ವಿಷ್ಣು ಜಾಯತೆ ಅತಃ ತದೀಕ್ಷಣಾತ್. ದೇಹೋತ್ಪತ್ತಿ ವಿನಾಶಾಖ್ಯೌ, ದೇಹದ ಉತ್ಪತ್ತಿ ಮತ್ತು ವಿನಾಶ ಎಂಬ ಎರಡೂ ಸಹ, ಜ್ಞಾನಿನಃ ಅಪಿ ಉದ್ಭವಾಭವೌ ಜ್ಞಾನಿಗಳಿಗೂ ಮತ್ತು ಉದ್ಭವ ಅಭವೌ ಹುಟ್ಟು ಸಾವು. ನ ಕುತಶ್ಚಿತ್ ಯತೋ ವಿಷ್ಣು ಜಾಯತೆ ಅತಸ್ತದೀಕ್ಷಣಾತ್ ಭಾವಾಭಾವೋ ನ ವಿದುಷೋ ಯಸ್ಮಾತ್ ಜೀವೋ ನ ಕಶ್ಚನ. ಬ್ರಹ್ಮಜ್ಞಾನಿಯಾದವನಿಗೇ ಈ ಹುಟ್ಟು ಸಾವುಗಳಿರೋದಿಲ್ಲ ಅಂದಮೇಲೆ ಇನ್ನು ವಿಷ್ಣುವಿಗಿರುತ್ತಾ? ಯಸ್ಮಾತ್ ಜೀವೋ ನ ಕಶ್ಚನ. ಅದೇ ರೀತಿ ಜೀವನಿಗೂ ಕೂಡ ಜಾಯತೆ ಮ್ರಿಯತೆ ನ ವಾಪಿ ಸ್ವರೂಪೇಣ ಕಥಂಚನ. ದೇವರು ದೇಹತಃ ಹುಟ್ಟೋದಿಲ್ಲ, ದೇಹ ಬಿಡೋದಿಲ್ಲ. ಜೀವನಿಗೆ ಸ್ವರೂಪದಲ್ಲಿ ಹುಟ್ಟು ಸಾವುಗಳಿಲ್ಲ. ದೇಹದಲ್ಲಿ ಹುಟ್ಟು ಸಾವು ಇದೆ, ಸ್ವರೂಪದಲ್ಲಿ ಹುಟ್ಟು ಸಾವಿಲ್ಲ. ದೇವರಿಗೆ ದೇಹದಲ್ಲೂ ಹುಟ್ಟು ಸಾವುಗಳಿಲ್ಲ. ಜಾಯತೆ ಮ್ರಿಯತೆ ವಾಪಿ ಸ್ವರೂಪೇಣ ಕಥಂಚನ ಜೀವ. ಅಜೋ ನಿತ್ಯೋ ಅವಿರ್ಕಾರಶ್ಚ ಜೀವ ಪುರಂ ಅಣನ್ನಪಿ ಜೀವ ಪುರಂ ಅಣನ್ನಪಿ ಪುರಾಣ ಪುರಂ ಅಣನ್ ಪುರಾಣ ಅಂದರೆ ದೇಹದಿಂದ ದೇಹಕ್ಕೆ, ಒಂದು ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗೋದು, ಅದು ಬಿಡೋದು ಮತ್ತೊಂದು ದೇಹಕ್ಕೆ ಹೋಗೋದು, ಹೀಗೆ ಮಾಡೋದ್ರಿಂದ ಜೀವನ ಏನಂತ ಕರೀತಾರೆ? ಪುರಾಣಿ ಅಣತೀತಿ ಪುರಾಣ ಅಂದರೆ ದೇಹದಿಂದ ದೇಹಕ್ಕೆ ಸಂಚಾರ ಮಾಡೋನು ಅಂತ. ದೇವರಿಗೆ ಅದಿಲ್ಲ, ಪುರಾಣ ಯಾವಾಗಲೂ ಅದೇ ದೇಹದಲ್ಲಿರೋನಾದ್ರಿಂದ ದೇವರಿಗೆ ಇವರಿಗೆ ವ್ಯತ್ಯಾಸ ಇದೆ. ಆದರೆ ಒಂದು ಕಾಮನ್, ಇಬ್ಬರು ನಿತ್ಯ. ಮುಕ್ತರಿಗೂ ಅಷ್ಟೇ, ಮುಕ್ತರಿಗೆ ಒಂದೇ ದೇಹ, ಮೂರು ಸ್ವರೂಪ ದೇಹ ಅಷ್ಟೇ. ಅವ್ರಿಗೆ ಮತ್ತೆ ದೇಹ ಬಿಡೋದಿಲ್ಲ. ಅದು ಯಾವ ಜಾತಿ ಯಾರಿಗೆ ಅಂದರೆ ಅವ್ರಿಗೆ ಅವ್ರಿಗೆ ಒಂದೇನೆ ಡಿಫ್ರೆನ್ಸ್ ಇಲ್ಲ. ಆಗ ದೇವರಿಗೆ ದೇಹಕ್ಕೂ ದೇವರಿಗೂ ಹೇಗೆ ಭೇದ ಇಲ್ಲೋ ಹಾಗೆ ಜೀವನಿಗೂ ಸ್ವರೂಪ ದೇಹಕ್ಕೂ ಏನಿಲ್ಲ, ಭೇದ ಇಲ್ಲ, ಹಾಗಿರುತ್ತೆ. ಅಲ್ಲಿ ಹುಟ್ಟೋವರೆಗೂ ಸಹ ಮೋಕ್ಷ ಬರೋವರೆಗೂ ಅದು ಅನಿವಾರ್ಯ. ದೇವರಿಗೆ ಎಂದೂ ಆ ಪ್ರಶ್ನೆಯೇ ಬರೋದು. ಲಕ್ಷ್ಮೀನಾರಾಯಣರು ಎಂದೂ ಸಹ ಏನಿಲ್ಲ, ದೇಹ ಹೋಗೋ ದೇಹ ಬರೋ ದೇಹ ಅಂತಿಲ್ಲ. ದೇವರಿಗೆ ಸ್ವರೂಪ ದೇಹ ಒಂದೇ, ಅದು ವಿವರಣೆ ಮಾಡ್ತಾರೆ. ಇನ್ನು ಅಯಂ ಭಗವಾನ್ ಕುತೋಪಿ ನವಭೂವಾ, ಈ ದೇವರು ಯಾರಿಂದನೂ ಹುಟ್ಟಿ ಬಂದವನಲ್ಲ. ಯಸ್ಮಾದತಃ ತದ್ವೇತ್ತಾಪಿ ವಿಪಶ್ಚಿನ್ನ ಜಾಯತೆ ನಮ್ರಿಯತೆ ಚ. ಈ ರೀತಿ ದೇವರನ್ನ ಯಾರು ತಿಳಿತಾರಲ್ಲ ಅವನು ಸಹ ಹುಟ್ಟು ಸಾವುಗಳೆಲ್ಲ ಜಾಗಕ್ಕೆ ಹೋಗ್ತಾನೆ. ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತೆಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವದ್ಗೀತೆಯಲ್ಲಿ ಬಂದಿದೆ, ನನ್ನ ಜನ್ಮ ನನ್ನ ಕರ್ಮ ಹೀಗೆ ಅಂತ ಯಾರು ತಿಳ್ಕೊತಾರೋ ಅವ್ರು ಮತ್ತೊಮ್ಮೆ ಹುಟ್ಟದಂತೆ ಆಗ್ತಾರೆ. ಅದೇ ಮಾತಿನ ಅರ್ಥ ಇದೆ. ಅದು ದೇವರಿಗೆ ಹುಟ್ಟು ಸಾವುಗಳಿಲ್ಲ ತಿಳ್ಕೊಂಡು ನಮಗೇನು ಉಪಯೋಗ ಅಂದರೆ, ನಮಗೆ ಮುಕ್ತಿ ಸಿಗುತ್ತೆ, ಅದು ಉಪಯೋಗ. ಅದರಿಂದ ಈ ಪರೀಕ್ಷೆಯಲ್ಲಿ ಬರೆದ್ರೆ ಪಾಸ್ ಆಗ್ತಾರೆ. ಆ ರೀತಿಯಲ್ಲಿ ದೇವರ ಮಹಿಮೆ ತಿಳ್ಕೊಳ್ಳೋದ್ರಿಂದ ನಮಗೆ ಭಾರಿ ಮಹತ್ ಪ್ರಯೋಜನ ಇದೆ. ನ ಜಾಯತೆ ಮ್ರಿಯತೆ ಚ ಯತಃ ಕಶ್ಚಿತ್ ಜೀವ ಸ್ವತೋ ನ ಬಭೂವ, ಯಾವ ಜೀವನು ಸಹ ಸ್ವತಂತ್ರನಲ್ಲ. ದೇಹ ಸಂಬಂಧಾದ್ದಿ ಜಾಯತೆ, ದೇಹ ಸಂಬಂಧ ಹುಟ್ಟು. ವಿಪಶ್ಚಿತಸ್ತು ದೇಹ ಸಂದಂಭಾವಾತ್ ನ ಜಾಯತೆ ನ ಮ್ರಿಯತೆ ಚ. ಜ್ಞಾನಿಯಾದವನಿಗೆ ದೇಹ ಸಂಬಂಧ ಇಲ್ಲಾದ್ರಿಂದಾಗೇನೆ ಅವನಿಗೆ ಹುಟ್ಟು ಸಾವುಗಳ ಭಯ ಇರೋದಿಲ್ಲ, ಮುಕ್ತನಾಗ್ತಾನೆ. ಇದು ಬ್ರಹ್ಮಜ್ಞಾನದ ಫಲ ಇದು. ಹಂತ ಅದಕ್ಕೆ ಕರ್ಣ ಖಂಡಾರ್ಥ ಬ್ರಹ್ಮಲೋಕಸ್ಯ ಬ್ರಹ್ಮಲೋಕಸ್ಥಃ ಪುನಃ ಕಥಂ ಭೂತಃ ಇತ್ಯತೋ ಜನ್ಮಾದಿಹೀನಶ್ಚ ಇತ್ಯಾಹ ನ ಜಾಯತೆ ಇತಿ. ಬ್ರಹ್ಮಲೋಕಸ್ಥ ಅಂದರೆ ಸತ್ಯಲೋಕಸ್ಥ ಅಲ್ಲ, ವಿಷ್ಣುಲೋಕಸ್ಥ ಅಂತ ಅರ್ಥ. ಇಲ್ಲಿ ಬಂದಿರೋ ಬ್ರಹ್ಮ ವಿಷ್ಣು. ವಿಷ್ಣುಲೋಕವನ್ನು ತಲುಪಿದ ಮೇಲೆ ಕಥಂ ಭೂತ ಹೇಗಿರ್ತಾನವನು ಅಂತ ಕೇಳಿದರೆ, ಜನ್ಮಾದಿಹೀನಶ್ಚ ಅಂತ ಉತ್ತರ ಕೊಡ್ಲಕ್ಕೆ ಹೊರಟಿದ್ದಾರೆ. ನ ಜಾಯತೆ ಇತಿ, ಜೀವ ಸಂಸಾರದಲ್ಲಿ ನಜಾಯತೆ ಮ್ರಿಯತೆ ಸ್ವರೂಪತಃ ದೇಹಕ್ಕಿದೆ, ಮುಕ್ತಿಯಲ್ಲಿ ದೇಹಕ್ಕೂ ಇಲ್ಲ. ಇದು ಮುಕ್ತ ಜೀವನಿಗೆ ಬರತಕ್ಕಂಥ ಹಿರಿಮೆ. ವಿಪಶ್ಚಿತ್ ಜ್ಞಾನಿ ನಾಯಿತಿ ಅಗ್ರೇಪಿ ಅನ್ವೇತಿ, ನಾನು ಅದನ್ನು ಮುಂದೆ ಸೇರಿಸ್ಕೋಬೇಕು ಅಂತ ಅರ್ಥ. ವಿಪಶ್ಚಿತ್ ಜ್ಞಾನಿ ದೇಹಯೋಗ ವಿಯೋಗ ಲಕ್ಷಣ ಜನಿಭೃತಿ ಯುಕ್ತೋನಭವತಿ. ವಿಪಶ್ಚಿತ್ ಜ್ಞಾನಿ, ವಿಪಶ್ಚಿತ್ ಅಂದರೆ ಜ್ಞಾನಿ, ಜ್ಞಾನಿ ದೇಹಯೋಗ ವಿಯೋಗ ಲಕ್ಷಣ ಜನಿಭೃತಿ ಯುಕ್ತ ನಭವತಿ. ದೇಹಯೋಗ ದೇಹ ವಿಯೋಗ, ದೇಹಯೋಗ ಜನಿ, ದೇಹವಿಯೋಗ ಮೃತಿ, ಅವೆರಡು ಜ್ಞಾನಿಗಿಲ್ಲ. ಕುತ ಇತ್ಯಥೋ ಹೇತು ದ್ವಯಮಾಹ, ಯಾತಕ್ಕೆ ಎರಡು ಕಾರಣ ಕೊಡ್ತಾರೆ. ನಾಯಮಿತಿ ಏನೇನದು, ಅಯಂ ಭಗವಾನ್ ಕುತಶ್ಚಿತ್ ಅಪಿ ನ ಜಾಯತೆ ನ ಮ್ರಿಯತೆ ಇತಿ ಅನುಕರ್ಷ. ಈ ಭಗವಂತ ಕುತಶ್ಚಿದಪಿ ಯಾರಿಂದ ಸಹ ಹುಟ್ಟೋದಿಲ್ಲ, ಯಾರಿಂದ ಸಹ ಜೀವಾಗಲಿಲ್ಲ. ದೇವರಿಂದ ಮಾತ್ರ ಜೀವ ಹುಟ್ಟುತ್ತಾನೆ, ಸಾಯ್ತಾನೆ. ಇದು ಡಿಫರೆನ್ಸ್, ಇದು ಸ್ವತಂತ್ರ, ಇವನು ಅಸ್ವತಂತ್ರ. ಭಗವತೋ ಜನ್ಮಮೃತಿಹೀನತ್ವಾತ್ ತಾದೃಶ ಭಗವದ್ವಿಪಸ್ಥಿತೋಪಿ ದೇಹಯೋಗ ವಿಯೋಗ ರೂಪ ಜನ್ಮಮೃತಿ ನಸ್ತಃ ಇತಿ. ಭಗವತಃ ಜನ್ಮಮೃತಿಹೀನತ್ವಾತ್, ಪರಮಾತ್ಮನಿಗೆ ಜನ್ಮ ಮರಣಗಳಿಲ್ಲಾದ್ರಿಂದಾಗಿನೇ. ತಾದೃಶ ಭಗವದ್ವಿಪಸ್ಥಿತ ಅಪಿ, ಅಂಥ ಭಗವಂತನ ತಿಳಿದವನಿಗೆ ದೇಹಯೋಗ ವಿಯೋಗ ರೂಪ ಜನ್ಮಮೃತಿ ನಸ್ತಃ, ದೇಹಯೋಗ ದೇಹ ವಿಯೋಗ ರೂಪವಾದ ಹುಟ್ಟು ಸಾವುಗಳು ಬರೋದಿಲ್ಲ. ಇದು ಸಾರಸ್ಯ ಏನಂದರೆ, ದೇವರಿಗೆ ಹುಟ್ಟು ಸಾವುಗಳಿಲ್ಲ, ತಿಳ್ಕೊಂಡವರು ಹುಟ್ಟು ಸಾವುಗಳಿಲ್ಲ ಅಂತ ಹೇಳಿದರು. ಹೇಗೆ, ದೋಣಿ ಮುಳುಗೋದಿಲ್ಲ, ಕೂತವನು ಕೂಡ ಮುಳುಗೋದಿಲ್ಲ, ಅಷ್ಟೇ ಸಿಂಪಲ್. ಅದು ದೋಣಿ ಮುಳುಗೋದಿಲ್ಲ, ದೋಣಿ ಆಶ್ರಯಿಸಿದವನು ಕೂಡ ಮುಳುಗೋದಿಲ್ಲ. ಅದೇ ರೀತಿಯಲ್ಲಿ ದೇವರಿಗೆ ಹುಟ್ಟು ಸಾವುಗಳಿಲ್ಲ ಅಂತ ತಿಳ್ಕೊಂಡವನಿಗೂ ಏನಿಲ್ಲ, ಹುಟ್ಟು ಸಾವುಗಳಿಲ್ಲ. ಅದೇ ರೀತಿ ಪ್ರಹ್ಲಾದ ತಿಳ್ಕೊಂಡಿದ್ದಕ್ಕೆ ಏನಾಯಿತು, ಎಷ್ಟು ಕೊಲ್ಲಕ್ಕೋರು ಕೊಲ್ಲಕ್ಕಾಗಲೇ ಇಲ್ಲ ಹೆಣಕಶಿಪಿ. ಏನ್ ದೇವರಿಗೆ ಸಾವಿಲ್ಲ ಅಂತ ತಿಳ್ಕೊಂಡಿದ್ದರಿಂದ ಇವನಿಗೂ ಸಾವಿಲ್ಲ, ಪ್ರಹ್ಲಾದನ ಆ ರೀತಿ ಆಗಿಬಿಟ್ಟ. ಇದು ಅರ್ಥ ಮಾಡಿಕೊಂಡ್ರೆ ಉಳಿದವರಿಗೆ ಮುಕ್ತಿಯಲ್ಲಿ ಹಾಗಾದರೆ ಜ್ಞಾನಿಗಳಿಲ್ಲೇ ಅದನ್ನು ಅನುಭವಿಸಿಬಿಡ್ತಾರೆ ಎಂಬುದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳ ದೃಷ್ಟಾಂತ. ಭಗವತಃ ಅದು ಭೀಮಸೇನ ಕೊಲ್ಲಕ್ಕೆ ಭಾರಿ ಟ್ರೈ ಮಾಡಿದ ದುರ್ಯೋಧನ, ಏನೂ ಆಗಲಿಲ್ಲ. ಅದ್ರ ಬದಲು ಇವರೇ ಸತ್ರ ಹೊರತು ಅವನಿಗೇನು ಮಾಡೋಕ್ಕಾಗಲೇ ಇಲ್ಲ. ಇದು ಯಾತಕ್ಕೆ ಅಂದರೆ ಬ್ರಹ್ಮಜ್ಞಾನಿಗಳನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಅಭಯಂ ಸತ್ವ ಸಂಶುದ್ಧಿ, ಬ್ರಹ್ಮಜ್ಞಾನಿಯ ಮೊದಲ ಲಕ್ಷಣ ಏನು, ಭಯ ಇಲ್ಲದೆ ಇರೋದು. ಭಯ ಯಾವಾಗ ಬರ್ತದೆ, ಎಲ್ಲೂ ಕೊಂದು ಬಿಡ್ತಾರೋ ಅನ್ನೋ ಭಯ. ಅದು ಪ್ರಶ್ನೆ ಬರೋದಿಲ್ಲ ಅಂದರೆ ಭಯ ಹೊರಟೋಯ್ತಾರೆ. ಅಯಂ ಭಗವಾನ್ ಕುತಶ್ಚಿದಪ್ಪಿ ನ ಜಾಯತೆ ನಂಬರಿಯತೆ ಇತ್ಯನು ಕಷ್ಟ ಆಯ್ತದೆ. ನ ಸ್ವರೂಪದೋ ಜನ್ಮಾದ್ಯಭಾವಾಚ್ಯ ನಾ ಉಕ್ತ ರೂಪ ಜನ್ಮವೃತಿ ಜ್ಞಾನಿನಃ ಇತಿ ಭಾವೇನ ಹೇತೋ ಅಸಿದ್ಧಿ ನಿರಾಸಾಯ ತತ್ ಸಾಧಯಿತು ಸ್ವರೂಪೇಣ ಜನನಂ ಬಂಧ ವೇಲಾಯಾಮಪಿ ನಾಸ್ತಿ ಕಿಮುತ ಮುಕ್ತೋ ವಿತ್ಯತಃ ನ ಬಹುವ ಕಶ್ಚಿದಿತಿ. ಮುಕ್ತಿಯಲ್ಲಿ ಹುಟ್ಟು ಸಾವುಗಳಿಲ್ಲ ಅಂತ ಹೇಳಿದರು. ಮುಕ್ತಿಯಲ್ಲಿ ಹುಟ್ಟು ಸಾವಿಲ್ಲ ಅಂತ ಹೇಗೆ ತಿಳ್ಕೊಬೇಕು ಅಂದರೆ, ಜ್ಞಾನಿಯಾದವನಿಗೆ ಹುಟ್ಟು ಸಾವುಗಳಿಲ್ಲ, ಇನ್ನು ಮುಕ್ತರಾದ್ಮೇಲೆ ಹುಟ್ಟು ಸಾವು ಇಲ್ಲಿಂದ ಬರುತ್ತೆ, ನೆಕ್ಸ್ಟ್ ಸ್ಟೇಜ್ ಅದು. ಗೊತ್ತಾಯ್ತಿಲ್ಲ, ಜ್ಞಾನಿಯಾದವನಿಗೆ ಹುಟ್ಟು ಸಾವುಗಳಿಲ್ಲ ಅಂತ ಅನುಭವಕ್ಕೆ ತಂದುಕೊಟ್ರು. ಅದು ಮುಕ್ತಿ ನಾವು ನೋಡಿಲ್ಲ, ಗೊತ್ತಾಯ್ತಿಲ್ಲ. ಆದರೆ ಜ್ಞಾನಿಗಳ ಜೀವನ ನಮಗೆ ಗೊತ್ತು, ಜ್ಞಾನಿಗಳ ಜೀವನದಲ್ಲಿ ಏನಾಗಿದೆ, ಈಗ ಹುಟ್ಟು ಸಾವುಗಳು ನಾವು ಕಂಡಿಲ್ಲ ಅಂದಮೇಲೆ ಅಂದರೆ ಯಾತಕ್ಕೆ ಅವರು ಅದನ್ನು ಅಬೌದಟ್. ಅವ್ರಿಗೆ ಹುಟ್ಟು ಸಾವು ಇದ್ದರೂ ಅನುಭವ ಬರೋದಿಲ್ಲ, ನಿಶ್ಚಿಂತೆಯಾಗಿರ್ತಾರೆ. ರಾಯರು ಏನು ಮಾಡಿ, 2 ವರ್ಷ 2 ತಿಂಗಳು 2 ದಿವಸ ಅಂತ ಹೇಳಿಬಿಟ್ಟು ನಗ್ತಾ ಕೂತ್ಕೊಂಡ್ರು. ಉಳಿದವರಾಗಿದ್ದರೆ ಏನು, ಒಂದು 2 10 ವರ್ಷ ಬದುಕ್ತಾನೆ ಅಂದರೆ ಗಾಬರಿ ಆಗಿಬಿಟ್ಟಿರ್ತಾನೆ ಆಗಲೇ. ಅಯ್ಯೋ ಇನ್ನು ಬಂದುಬಿಡ್ತೀನಿ ಬಳಿ, ಉಳಿದ ಚಾನ್ಸಸ್ಸೇ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾನೆ. ಯಾಕೆ, ಇವನಿಗೆ ಅಭಿಮಾನ ಇದೆ, ಅವನಿಗೆ ಅಭಿಮಾನ ಇಲ್ಲ. ಅದಕ್ಕೆ ಜ್ಞಾನಿಗಳಿಗೆ ಆಗಿದೆ, ನಮ್ಮ ಜ್ಞಾನಿಗಳು ಕಣ್ಣಿಗೆ ಕಾಣಿಸ್ತಾರೆ, ಅವರಿಗೆ ಇಲ್ಲ ಅಂದಮೇಲೆ ಮುಕ್ತರಾದ್ಮೇಲೆ ಆಗಿರುತ್ತೆ, ಅದರ ಸಂಭವನೇ ಇಲ್ಲ ಅಂಬೋದು ಅದರ ಉತ್ತರ. ಅದನ್ನು ಹೇಳ್ತಾರೆ, ಅಯಂ ಜೀವ ಪುರಾಣ ಪುರಂ ದೇಹ ಮಣತಿ ಗಚ್ಚತಿ ಅಣಗತೌ ಅಂತ ಹೇಳಿ ಧಾತು. ಅಣಗತೌ, ಅಣತಿ ಅಂದರೆ ಗಚ್ಚತಿ ಅಂತ ಅರ್ಥ. ಗಚ್ಚತಿ ಇತಿ ಪುರಾಣ ದೇಹಬಂಧ ಯುಕ್ತ, ಅದಕ್ಕೆ ಅಣಗತೌ, ಅದಕ್ಕೆ ಆಣೆ ಆಣೆ ಅಂತ ಅದಕ್ಕೆ ಕರಿತಿತ್ತಂದರೆ ಕರೆನ್ಸಿ ಅಂತ ಅರ್ಥ. ಏನಾಗುತ್ತೆ, ಅದು ಮೂವ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಮೂವ್ ಆದರೆ ಕರೆನ್ಸಿ, ಇಟ್ಕೊಂಡ್ಬಿಟ್ರೆ ಕರೆನ್ಸಿ ಆಗೋದಿಲ್ಲ. ಅದೇನಾಗ್ತಿರ್ಬೇಕಾದ್ರೆ ಯಾವಾಗಲೂ ಕೂಡ ಮೂವ್ ಆಗ್ತಾ ಇರ್ಬೋದು. ಅದಕ್ಕೆ ಆಣೆ ಹಣ ಗಚ್ಚತಿ ಅಂತ ಇಟ್ಕೊಂಡ್ಬಿಟ್ಟಾಗ ಆಣೆ ಎಂಬ ಪದ ಉಪಯೋಗಿಸೋಕೆ ಅದೇ ಕಾರಣ. ಅವ್ರಿಗೆ ಗೊತ್ತಿಲ್ಲದೆ ರೂಢಿ ಬಂತು, ಉಪಯೋಗಿಸ್ಬಿಟ್ರೆ ಅಷ್ಟೇ, ಮೂಲತಃ ಸಂಸ್ಕೃತ ಪದ. ಅಯಂ ಜೀವ ಪುರಾಣ ಪುರಂ ದೇಹ ಮಣತಿ ಗಚ್ಚತಿ ಇತಿ ಪುರಾಣ ದೇಹಬಂಧ ಯುಕ್ತ ಸನ್ನಪಿ ಅಜಃ ನಿತ್ಯತಃ ಸ್ವರೂಪೇಣ ಜನ್ಮವೃತ್ತಿಹೀನ ಶಾಶ್ವತಶ್ಚ ಅವಿಕಾರಶ್ಚ ಕಿಮು ಮುಕ್ತೌ. ಇಲ್ಲಿ ಈಗಲೇ ಸ್ವರೂಪತಃ ನಿತ್ಯ, ಮುಕ್ತಿ ಹೋದ್ರೆ ದೇಹತಃ ನಿತ್ಯ ಅಂದರೆ ಅನುಭವಕ್ಕೆ ಬರಲೇ ಇದೆ. ಒಂದು ಜೀವನ ಸ್ವರೂಪ, ಇನ್ನೊಂದು ಜ್ಞಾನಿಗಳ ರೀತಿ, ಮೂರನೇದು ಮುಕ್ತಿಯಲ್ಲ ಆಗೋದು, ಇನ್ನು ದೇವರನ್ನು ತಿಳಿಯೋದು. ಇಷ್ಟು ತಿಳ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ ಅಂಥೇಳಿ ದೇವರ ಬಗ್ಗೆ ವಿಶೇಷ ಮಹಿಮೆಯನ್ನು ಹೇಳಿದರು. ಇದು ದೇವರ ಮಹಿಮೆ, ಅದು ಯಾತಕ್ಕೆ ಹುಟ್ಟು ಸಾವುಗಳಿಲ್ಲದವನು ಒಂದು ಸಾಮಾನ್ಯ ಮಹಿಮೆನಾ, ಒಂದು ಮಹಿಮೆ. ಮತ್ತು ತಿಳ್ಕೊಂಡವನು ಹಾಗೆ ಮಾಡಿದ್ರೆ ಇನ್ನೊಂದು ಮಹಿಮೆ, ಅದು ತಾನು ಮುಳುಗೋದಿಲ್ಲ ಜೊತೆ ಬಂದವನು ತೇರಿಸ್ತಾನೆ ಅಂದರೆ ಇನ್ನೊಂದು ಮಹಿಮೆ. ಆ ದೃಷ್ಟಿಯಿಂದ ದೇವರ ಮಹಿಮೆಗಳೇ ಹೇಳಬೇಕು ಅಂತ ಕೇಳಿದ್ದ, ಅದನ್ನೇ ಹೇಳ್ತಿದ್ದ. ನಿತ್ಯತಃ ಸ್ವರೂಪೇಣ ಜನ್ಮವೃತ್ತಿಹೀನ ಶಾಶ್ವತಶ್ಚ ಅವಿಕಾರಶ್ಚ ಸನ್ನಪಿ ಕಿಮು ಮುಕ್ತೌ ಕಶ್ಚಿದಪಿ ನವಭೂವ ಸ್ವರೂಪೇಣ ನಚಾಯತೆ ಇತಿ ನಾನಶ್ಯತಿ ಇತಿ ಉಪಲಕ್ಷ್ಯತೆ. ಜೀವನಿಯ ಸ್ವರೂಪತಃ ಹುಟ್ಟಿಲ್ಲ ಅಂದಮೇಲೆ ಸ್ವರೂಪತಃ ನಾಶನೂ ಇಲ್ಲ. ಜೀವಶ್ಚ ಕದಾಪಿ ಸ್ವರೂಪೇಣ ಜನ್ಮ ಮೃತ್ಯೋರಭಾವಾತ್ ದೇಹ ಯೋಗಾದಿನೈವ ಜನ್ಮಾದೇರ್ವಾಚ್ಯತ್ವಾತ್ ಸರ್ವಥಾ ದೇಹಬಂಧಾತ್ ಮುಕ್ತಿದಶಾಯಾಂ ಕಥಂ ದೇಹಯೋಗಾದಿ ರೂಪ ಜನ್ಮವೃತಿ ವಿಪಶ್ಚಿತಃ ಸ್ಯಾತಾಂ ಇತಿ ನವಭೂವ ಕಶ್ಚಿತ್ತನೇನ ಉಕ್ತಶ್ಚ ಸ್ವರೂಪತೋ ಜನ್ಮಾದ್ಯಭಾವಸ್ಯ ನಜಾಯತೆ ನಮ್ರಿಯತೆ ಇತ್ಯುಕ್ತಾರ್ಥೇ ಹೇತುತ್ವಂ ಬೋಧ್ಯಂ. ಜೀವಶ್ಚ ಕದಾಪಿ ಸ್ವರೂಪೇಣ ಜನ್ಮಮೃತ್ಯೋರಭಾವಾತ್ ದೇಹಯೋಗಾದಿನೈವ ಜನ್ಮಾದೇರ್ವಾಚ್ಯತ್ವಾತ್. ಸ್ವರೂಪತಃ ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಹುಟ್ಟಿದ ಸತ್ತ ಅಂತ ಅದು ಕರೀತಾರೆ ಅಂದರೆ ದೇಹಯೋಗ ದೇಹ ವಿಯೋಗದಿಂದ ಹೇಳ್ತಾರೆ ಅಷ್ಟೇ. ಸರ್ವಥಾ ದೇಹಬಂಧಾನ್ ಮುಕ್ತಿದಶಾಯಾಮ್ ಕಥಂ ಇನ್ನು ಮುಕ್ತಿಯಲ್ಲಿ ದೇಹ ಬಂಧನೆ ಇಲ್ಲ ಅಂದಮೇಲೆ ದೇಹಯೋಗಾದಿ ರೂಪ ಜನ್ಮ ಮೃತಿ ಉಪಸ್ಥಿತ ಕಥಂ ಶ್ಯಾತಾಂ ಜ್ಞಾನಿಗೆ ಎಲ್ಲಿಂದ ಬರಬೇಕು ಬರೋ ಸಂಭವನೇ ಇಲ್ಲ. ಇತಿ ನವಭೂವ ಕಶ್ಚಿದಿತ್ಯನೇನ ಉಕ್ತಶ್ಚ ಸ್ವರೂಪತೋ ಜನ್ಮಾದ್ಯಭಾವಶ್ಚ ನ ಜಾಯತೆ ನಮ್ರೇತೆ ಇತ್ಯುಕ್ತಾರ್ಥೆ ಹೇತುತ್ವಂ ಬೋಧ್ಯಂ. ಯಾತಕ್ಕಿಲ್ಲ ಅಂದರೆ ಕಾರಣ ಅದು ಸ್ವರೂಪತಃ ಹುಟ್ಟು ಸಾವುಗಳಿಲ್ಲದವನಿಗೆ ಮುಕ್ತಿಯಲ್ಲಿರೋ ಸಂಭವನೇ ಇಲ್ಲ ಅಂಥೇಳಿ ಅದಕ್ಕೆ ಕಾರಣ. ಯದ್ವಾ ನವಭೂವ ಕಶ್ಚಿತ್ ಇತ್ಯನೇನೈವ ಕದಾಪಿ ಸ್ವರೂಪಮಪಿ ನವಭೂವ ನನಶ್ಯತಿ ಇತಿ ನಜಾಯತೆ ಇತ್ಯಾದೋ ಉಕ್ತೇ ಅರ್ಥೇ ಸ್ವರೂಪ ಅಜನನಾದಿ ಹೇತು ಮುಕ್ತ್ವಾ ಉಪಸಂಹರತಿ. ಯದ್ವಾ ಅಥವಾ ನವಭೂವ ಕಶ್ಚಿತ್ ಇತ್ಯನೇನೈವ ಕದಾಪಿ ಸ್ವರೂಪೇಣ ನವಭೂವ ಸ್ವರೂಪತಃ ಹುಟ್ಟಿಲ್ಲದವನಿಗೆ ಸ್ವರೂಪತಃ ನಾಶ ಇಲ್ಲ. ಊರು ಯಾವಾಗ ಬಂದ್ರಿ ಅಂದರು ನಾವು ಹೋಗೇ ಇದ್ದಿಲ್ಲ ಅಂದ. ಅವಾಗ ಏನಾಯ್ತಾಗ ಹೋಗೇ ಇದ್ದಿಲ್ಲ ಅಂದಮೇಲೆ ಏನಂತ ಏನು ಪ್ರಶ್ನೆ ಈಗ ಯಾವಾಗ ಬಂದಂತ ಪ್ರಶ್ನೆ ಬರೋದೇ ಇಲ್ಲ. ಜೀವನಿಗೆ ಹುಟ್ಟೇ ಇಲ್ಲ ಅಂದಮೇಲೆ ಅದು ಸ್ವರೂಪತ ಹುಟ್ಟಿಲ್ಲ ಅಂತ ಪ್ರೂವ್ ಆದ್ದರಿಂದ ಅದು ವ್ಯಕ್ತವಾಗ್ತದೆ ಮತ್ತು ಆಶ್ಚರ್ಯದ ಸಂಗತಿ ಅಲ್ಲ. ಇಲ್ಲದ್ದು ಬರುತ್ತೆ ಅಂದರೆ ಆಶ್ಚರ್ಯ ಪಡಬೇಕು. ನಮಗಿಲ್ಲದ್ದು ಮರ್ತೋಗಿದೆ ಸಿಗುತ್ತೆ ಅಷ್ಟೇ. ನಮಗಿಲ್ಲದ್ದು ಮರ್ತೋಗಿದೆ ಈಗ ಜ್ಞಾನ ಬಂದರೆ ಜ್ಞಾಪಕ ಆಗುತ್ತೆ ಮುಕ್ತಿಗೆ ಹೋಗ್ತಾರೆ. ಅವು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ ಇತ್ಯಾದೋ ಉಕ್ತೇ ಅರ್ಥ. ಇದನ್ನು ಅನುಸಂಧಾನ ಮಾಡ್ಕೊಂಡಿದ್ದೆ ಜಡಭರತ. ರೋಹಣ ಏನು ಹೇಳಿದ ನಾನು ಕೊಂದು ಬಿಡ್ತೀನಿ ಅಂತ ಹೇಳಿದ. ನನಗೇನಾಗುತ್ತೆ ಅಂತ ಹೇಳಿದ ಕೊಂದು ಬಿಡ್ತೀನಿ ನನಗೇನಾಗುತ್ತೆ ನನ್ನ ದೇಹಕ್ಕೆ ಪೆಟ್ಟು ಬಿದ್ದರೆ ನನಗೇನಾಗುತ್ತೆ ಅಂತ ಕೇಳಿದ. ಆಗ ಆಶ್ಚರ್ಯ ಆಯ್ತು ಆತನ ಇದೇನು ಇದು ಹೊಡೆದು ಏನಾಗಲ್ಲ ಅಂತಾನಲ್ಲ. ಯಾತಕ್ಕೆ ಅಂದರೆ ಇದೇ ಉಪದೇಶವನ್ನು ಮಾಡಿದೆ. ಜೀವ ನಿತ್ಯ ಅಂದಮೇಲೆ ಅವನಿಗೆ ಹೊರಗಿನ ದೇಹ ಅಂಬೋದು ಇದ್ರಷ್ಟೇ ಹೋದ್ರಷ್ಟೇ. ಉದಾಹರಣೆಗೆ ಏನು ಮಾಡ್ತಾನೆ ಶರ್ಟ್ ತೆಗೆದು ಬಿಚ್ಚಾಕಿದ್ರೆ ಏನೋ ಆಯಿತೆ. ಈ ಶರ್ಟ್ ತೆಗೆದು ಬಿಚ್ಚಾಕಿದ್ರೆ ದೇಹಕ್ಕೆ ಏನಾರು ಆಯ್ತಾ? ಏನಕ್ಕಾಗಲಿಲ್ಲ. ಇದು ಕೂಡ ಏನಿದು ಚರ್ಮ ದೇಹ ಅಷ್ಟೇ. ತೆಗೆದಾಕಿರೋ ಒಳಗೆ ಏನೂ ಆಗೋದೇ ಇಲ್ಲ. ನಮಗೆ ಯಾತಕ್ಕಾಗುತ್ತೆ ಅಂದರೆ ನಮಗೆ ಅದು ಗೊತ್ತಿಲ್ಲ. ಗೊತ್ತಿಲ್ಲ ಆದರೆ ಅಭಿಮಾನದಿಂದ ಹೇಗಾಗುತ್ತೆ? ಅಭಿಮಾನ ಬಿಟ್ಟು ಅವ್ರಿಗೆ ಅನಿಸೋದೇ ಇಲ್ಲ. ಯಾಕಾಗೋದಿಲ್ಲ ಡೀಲಿಂಗ್ ಅದು. ಉದಾಹರಣೆಗೆ ಆಪರೇಷನ್ ಮಾಡಿದ್ರೆ ಯಾಕಾಗಲ್ಲ ಇವರಿಗೆ ಅರಿವು? ಅನಸ್ಥೀಶಿಯಾ ಕೊಟ್ಟರೆ ಆಯಿತು. ಅದು ಎಕ್ಸ್ಟರ್ನಲ್ ಅಲ್ಲ, ಅದು ಇಂಟರ್ನಲ್ ಅದು. ಇಂಟರ್ನಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಮುಗಿದೋಗುತ್ತೆ ಅಷ್ಟೇ. ಹಾಂ, ಇವತ್ತು ಎರಡು ರೀತಿ ಟೆಸ್ಟರಿಂದ ಮುಟ್ತಾನೆ. ಕರೆಂಟ್ ಇದ್ದರೂ ಏನಾಗಲಿಲ್ಲ. ಮೇನ್ ಸ್ವಿಚ್ ಆಫ್ ಮಾಡಿದೆ ನಿಶ್ಚಿಂತೆಯಾಗ. ಟೆಸ್ಟರ್ ಬೇಕಾಗಿಲ್ಲ ಆಗ. ಕನಿಷ್ಠ ಟೆಸ್ಟರ್ ಕೂಡ ಬೇಕಾಗಿಲ್ಲ ಆ ಸ್ಥಿತಿ. ಜ್ಞಾನಿಗಳು ಆ ರೀತಿ ಫಸ್ಟ್ ಮಾಡ್ತಾರೆ, ಮುಂದೆ ಪೂರ್ತಿಗೆ ಅದು ಬಿಡ್ತಾರೆ. ನಾನು ಪುರಾಣತ್ವೇ ದೇಹ ನಿರಸ್ತಿ ಕಿಮಿತ್ಯತೋ ನಾ ಇತ್ಯಾಹ ನಹನ್ಯತೆ ಇದೆ. ದೇಹ ಪುರಾಣ ದೇಹದಿಂದ ದೇಹ ನಾಶವಾದರೂ ಕೂಡ ಸ್ವರೂಪತಃ ನಾಶ ಇಲ್ಲ ಅನ್ನೋ ಜೀವನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹಂತಾಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಹೌ ತೌನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾಕ ತಿಳ್ಕೊತಾರಲ್ಲ ಅಂತ ಕೇಳಿದರೆ ಅವ್ರು ದಡ್ರು ತಿಳ್ಕೊಂಡು ತಿಳುವಳಿಕೆ ಇಲ್ಲ ಅಂತ ಅರ್ಥ. ತಪ್ಪಾಗಿ ತಿಳ್ಕೊಂಡ್ರೆ ಅವ್ರು ತಿಳ್ಕೊಂಡು ಮಾತ್ರ ಸರಿ ಹೋಗೋದಿಲ್ಲ. ತಪ್ಪು ತಿಳ್ಕೊಂಡಿದ್ದಾರೆ, ಬೆಂಕಿ ತಣ್ಣಗಿದೆ ಅಂತ ಯಾರೋ ಹೇಳಿದ. ಯಾಕೆ ನಾನು ತಿಳ್ಕೊಂಡಿದ್ದೇನೆ ಅಂತ ಇಟ್ಟು ನೋಡು ಸತ್ತು ಸುಟ್ಟೋಗ್ತೀನಿ ಅಂತ. ಅವ್ರು ತಿಳ್ಕೊಂಡು ಮಾತ್ರಕ್ಕೆ ಏನು ಮಾಡೋದಿಲ್ಲ ಅದು? ಸುಡೋದು ಬಿಡುತ್ತಾ? ಯಾಕೆ ಅದು ಆಬ್ಜೆಕ್ಟಿವ್ ಬೇರೆ ಸಬ್ಜೆಕ್ಟಿವ್ ಬೇರೆ. ಹಂತ ಚೇತ್ ಮನ್ಯತೆ ಹಂತುಂ ಹತಶ್ಚೇತ್ ಮನ್ಯತೆ ಹತಂ. ಹಂತ ಅಂತ ಕೆಣ್ಣು ತಿಳ್ಕೊಂಡಿದ್ದಾನೆ, ಹತ ಅಂತ ಇನ್ನೊಬ್ಬ ತಿಳ್ಕೊಂಡಿದ್ದಾನೆ. ಹಂತ ಅಂದರೆ ಕೊಲ್ಲೋನು, ಹತ ಅಂದರೆ ಕೊಲ್ಲಲ್ಪಟ್ಟವನು. ಆ ಸಂಸ್ಕೃತ ಗೊತ್ತಾದರೆ ಸ್ವಾರಸ್ಯ ಗೊತ್ತಾಗುತ್ತೆ. ಹಂತ ಹಂತಾರೋ ಹಂತಾರಹ, ಇದು ಹತಃ ಹತೋ ಹತಾಹ. ಗೊತ್ತಾಯ್ತಾ? ಇದು ಕೊಲ್ಲುವವನು, ಅವನು ಕೊಲ್ಲಲ್ಪಡುವವನು. ಭಗವದ್ಗೀತೆಯಲ್ಲಿ ಹಾಗೆ ಬಂದಿರೋ ಎಶ್ಚೈನಂ ಮನ್ಯತೆ ಹತಂ. ಸತ್ತ ಅಂತ ತಿಳ್ಕೊಂಡವನು, ಕೊಂದ ಅಂತ ತಿಳ್ಕೊಂಡು, ಇಬ್ಬರು ಕೂಡ ದಡ್ರೆ. ಉಹೌತೌ ನ ಬಿಜಾನೀತ, ಇಬ್ಬರು ಜ್ಞಾನಿಗಳಲ್ವೇ ಇಲ್ಲ. ನಾಯಂ ಹಂತಿ ನ ಹನ್ಯತೆ, ಇನ್ನು ಕೊಲ್ಲೋ ಶಕ್ತಿ ಇವನಿಗಿಲ್ಲ, ಅವನು ಸಾಯೋದಿಲ್ಲ. ಇನ್ನು ಕೊಲ್ಲೋ ಶಕ್ತಿ ಇವನಿಗಿಲ್ಲ ಅಂದರೆ ಏನರ್ಥ? ಸ್ವರೂಪ ದೇಹ ಕೊಲ್ಲೋ ಶಕ್ತಿ ಇಲ್ಲೇ ಇಲ್ಲ. ಇನ್ನು ಬಾಹ್ಯದೇಹ ಕೊಲ್ಲೋ ಶಕ್ತಿ ಸ್ವಾತಂತ್ರ್ಯನೇ ಇಲ್ಲ. ಎರಡು ಸೇರಿಸ್ಕೋಬೇಕು. ಬಾಹ್ಯದೇಹ ಶಕ್ತಿ ಕೊಲ್ಲೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ಸ್ವರೂಪ ದೇಹ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಸತ್ತ, ಸತ್ತ ಅಂದರೆ ಏನರ್ಥ? ಅವನು ಸ್ವರೂಪ ದೇಹ ಹೋಯಿತು ಅಂತ ತಿಳ್ಕೊಂಡ್ರೆ ಇವನು ತಪ್ಪು ತಿಳ್ಕೊಂಡು, ತಪ್ಪು ತಿಳ್ಕೊಂಡ. ಸ್ವಾತಂತ್ರ್ಯನ ಕೊಂದು ಸತ್ತ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಸ್ವಾತಂತ್ರ್ಯ ಆತ್ಮಹತ್ಯೆ ಮಾಡ್ಕೊಂಡು ಅಂತ ತಿಳ್ಕೊಬೋದು. ಸ್ವಾತಂತ್ರ್ಯ ಇಲ್ಲೂ ಕೂಡ ಅವನಿಗೆ, ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ದೇವರು ಪ್ರೇರೇಪಣೆ ಅದು ಸ್ವಂತ ಇಲ್ಲದೆ ಎಲ್ಲರೂ ಪ್ರೇರೇಪಣೆ, ಎಲ್ಲರೂ ಎಲ್ಲರೂ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು, ಎಲ್ಲರೂ ಯಾಕೆ ಮಾಡ್ಕೊಂಡಿಲ್ಲ, ಪ್ರೇರೇಪಣೆ ಆಗಿಲ್ಲ, ಆದವರು ಸಾಯ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಸತ್ತವನಿಗೆ ಸಾಯೋ ಸ್ವಾತಂತ್ರ್ಯ ಇಲ್ಲ, ಕೊಲ್ಲೋನಿಗೆ ಕೊಲ್ಲೋ ಸ್ವಾತಂತ್ರ್ಯನೂ ಇಲ್ಲ, ಮತ್ತು ಸ್ವರೂಪ ದೇಹವನ್ನು ಯಾರು ಕೊಲ್ಲೋದೂ ಇಲ್ಲ, ಯಾರು ಕೂಡ ಸತ್ತ ಅಂತ ಹೇಳ್ಕೊಳ್ಳೋ ಕಾರಣನೂ ಇಲ್ಲ. ಉಭೌತವನ ಬೀಜಾನೀತಃ ನಾಯಂ ಹಂತಿ ನ ಹನ್ಯತೆ ಜೀವಶ್ಚಾಪಿ ಸ್ವತೋ ಮರಣಾಭಾವಾತ್ ಉಭೌತವನ ಬೀಜಾನೀತಃ. ಜೀವನಿಗೆ ಸ್ವರೂಪತಃ ಮರಣ ಇಲ್ಲ ಅಂತ ಆದ್ದರಿಂದ ತಿಳ್ಕೊಂಡವ್ರು ತಪ್ಪು ತಿಳ್ಕೊಂಡವರು ಅಂತ ಅರ್ಥ, ಖಂಡಾರ್ಥ. ನಾನು ಏವಂ ಹಂತ ಕುತ್ ಹತಶ್ಚ ಅಹಂ ಇತಿ ಪ್ರತೀತಿ, ಹಂತ ಅಹಂ ಹತಶ್ಚ ಅಹಂ, ನಾನು ಕೊಲ್ಲೋನು ಅಂತ ಇವನು, ನಾನು ಸತ್ತವನು ಅಂತ ಅವನು, ಇತ್ಯಥೋ ಭ್ರಾಂತಿ ರೀತ್ಯಾಹ, ಅದು ಭ್ರಾಂತಿ ಅಂತ ಹೇಳಿದರು. ಜೀವಸ್ವಭಾವಂ ಹಂತುಮಿತಿ ಯೋಜ್ಯಂ, ಉದಾಹರಣೆಗೆ ಶರ್ಟ್ ಹೊರದಾಕಿಬಿಟ್ಟ ಅವನು ಕೊಂದುಬಿಟ್ಟೆ ಅಂತ, ಯಾರೋ ಕೊಲ್ಲ ಕಿಲ್ಲರು ದುಡ್ಡು ಕೊಟ್ಟಿದ್ರು, ಗೊತ್ತಾಯ್ತಾ ಹತ್ತಲಿ ಪಡ್ಕೊ ಕೊಡ್ತೀನಿ ಕೊಂದು ಬಾ ಅಂತೇಳಿ ಅವ್ರು ಶರ್ಟ್ ತೊಂದು ಬಂದು ತಂದಿಟ್ಟ ನೋಡ್ಕೊಂತ ಹೇಳಿದೆ. ಶರ್ಟ್ ಅವನೇ ಶರ್ಟ್ ತಂದು ಅವನು ಸತ್ತೇನಯ್ಯ, ಅವ್ನು ಬಾಡಿ ತೊಗೊಂಡು ಶರ್ಟ್ ತಂದಿದ್ಯಾ ಅಂತ ಕೇಳ್ತಾನಲ್ಲ ಹಾಗೆ. ಸೊ ಈ ದೇಹ ಬಂದು ಶರ್ಟ್ ಇದ್ದಾಗಷ್ಟೇ, ಇನ್ನೇನಲ್ಲ ಅದು. ಸೊ ಅದನ್ನ ಕೊಂದ್ರೆ ಕೊಂದ ಅಂತ ಯಾರು ಕರೀತಾರ, ಕರೆಯದಿರ ಸತ್ತ ಅಂತ ಅವ್ನು ನಗ್ತಿರ್ತಾನೆ, ತಗೊಂಡೋದ್ರೆ ನಗ್ತಾ ಇರ್ತಾನೆ, ಅವ್ನು ಸತ್ತಿಲ್ಲ. ಸೊ ಶರ್ಟ್ ಇತ್ಯಾದಿ ತೆಗೆದಾಗ ಹೇಗೆ ಅವನು ತೆಗೆದವನು ಕೊಂದಿಲ್ಲ, ತೆಗೆಸ್ಕೊಂಡವನು ಸತ್ತಿಲ್ಲ, ಅದೇ ರೀತಿ ದೇಹ ಹೋದಾಗ ಇವನು ಕೊಂದಿಲ್ಲ ಅವನು ಸತ್ತಿಲ್ಲ, ತಿಳ್ಕೊಂಡವ್ರು ಇಬ್ಬರು ದಡ್ರೇನೆ. ಸ್ವತಃ ಸ್ವರೂಪೇಣ, ಅದು ಹಿಂದಿನ ಕಾಲಕ್ಕೆ ಏನು ಮಾಡ್ತಿದ್ರು ಗೊತ್ತೇನು, ಕೊಲೆ ಮಾಡಕ್ಕೆ ಕಳಿಸ್ತಿದ್ರಲ್ಲ, ಏನು ಗುರುತೋಂಬ ಅಂತ ಹೇಳೋದು ಅವ್ರಿಗೆ, ಕೊಂದ್ಮೇಲೆ ತರಬೇಕಲ್ಲ ಇರೋದ್ರಿಂದ. ಅದಕ್ಕೆ ಸರಿ ಚಂದ್ರಾಸನ ಕೊಂದಾಗ ಏನು ಮಾಡಿದ್ರಂತೆ, ಅವನು ಕಿರುಬೆರಳು ಆರು ಬೆರಳು ಇತ್ತಂತ, ಅವನಿಗೆ ಒಂದು ಬೆರಳು ಹೋಗಿ ತೋರಿಸ್ತಿರಂತೆ, ಸತ್ತ ಅಂತ ತಿಳ್ಕೊಂಬಿಡ್ತಾನೆ. ಒಂದು ಬೆರಳಷ್ಟೇ ಕೊಂದಿದ್ದೆ, ನಿಜವಾಗ್ಲೂ ಹುಡುಕ ಬಹಳಷ್ಟು ಕಟ್ ಮಾಡಿದ್ದ ಅವನು, ಅವನೇನು ತಿಳ್ಕೊಂಡು ಗುರುತು ಅಂತ ತಿಳ್ಕೊಂಡು ಅವ್ರಿಗೆ ಫೈನಲ್ ಸೆಟ್ಲ್ಮೆಂಟ್ ಮಾಡ್ಬೇಕಾದ್ರೆ ಯಾರು ಕೊಡ್ಬೇಕಲ್ಲ, ಕೊಟ್ಟವರಿಗೆ ಫೈನಲ್ ಸೆಟ್ಲ್ಮೆಂಟ್ ಇದು ರಸೀದಿ ಕೊಡಬೇಕಾದ್ರೆ ತೋರಿಸ್ಬೇಕಲ್ಲ ಒಂದು, ಅದಕ್ಕೆ ಯಾರು ಗುರುತು ತೋರಿಸ್ಬೇಕು ಅವ್ರು ಅವರದ್ದೇ ಅಂತ ಹೇಳೋದಕ್ಕೆ, ಅವ್ರದ್ದೇ ಅಂತ ತೋರಿಸ್ಬೇಕಾದ್ರೆ ಶರ್ಟ್ ಗಿಡ ತೋರಿಸಿದ್ರೆ ಒಪ್ಪೋದಿಲ್ಲ, ಬಾಡಿ ತೋರಿಸ್ಬಿಟ್ರೆ ಏನು ಮಾಡ್ತಾರಾಗ, ಅದು ಗ್ಯಾರಂಟಿ. ಸ್ವತಃ ಸ್ವರೂಪೇಣ ದೇಹ ವಿನಾಶಕ್ಕೆ ಮರಣವತ್ವೇನ ಪ್ರಸಿದ್ಧ. ಅದಕ್ಕೆ ಇವನೇನು ಮಾಡ್ದ ದುರ್ಯೋಧನ ಉಪಾಂಡ್ರ ತಂದು ತೋರಿಸ್ಬೇಕು ಅಂತ ಹೇಳಿದ್ರು, ಅಶ್ವತ್ಥ ಅವ್ರು ಏನು ಮಾಡಿದ್ರು, ತಲೆಗೋಯ್ ತೋರಿಸಿದ್ರು, ತಲೆಗಡನ್ನು ಹೋಗಿ ತೋರಿಸಿದ್ರು. ಆಗ ದುರ್ಯೋಧನ ಏನು ಮಾಡ್ದ, ನೋಡಿ ಸತ್ ಬರೀ ಸತ್ಯ ಅಂತ ಹೇಳಿದರೆ ಅವ್ನು ನಂಬಿಕೆ ಬರ್ತಿದ್ದಿಲ್ಲ, ತಲೆ ನೋಡೇ ಸತ್ತ ಆ ರೀತಿಯೆಲ್ಲ ಗುರುತುಗಳು. ಆದರೆ ಅದು ಕೂಡ ಅದೇನದು ಡೂಪ್ಲಿಕೇಟ್ ತಲೆ, ಇವು ಕ್ಯಾಪ್ ತವ್ರು ತೋರಿಸಿದ ಸತ್ತ ಲೆಕ್ಕನ, ತಲೆ ಒಂದು ಕ್ಯಾಪ್ ಇದ್ದಾಗಷ್ಟೇ, ಒಳಗಿರೋ ತಲೆನೇ ಬೇರೆ, ಸ್ವರೂಪ ದೇಹದ್ದು ತೆಗಲಕ್ಕೆ ಬರೋದೇ ಇಲ್ಲ. ಸ್ವತಃ ಸ್ವರೂಪೇಣ ದೇಹ ವಿನಯಲ್ಲ ಏನಿದು, ಸೈನ್ಸ್ ಇದು, ಮ್ಯಾಟ್ರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇದೆ. ಮ್ಯಾಟ್ರ್ ಸ್ವರೂಪ ಜಡ ಪದಾರ್ಥನೇ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ ಅಂದಮೇಲೆ ಚೇತನ ಹೇಗೆ ಸಹಾಯ್ತಾನೆ ಆಗಿದ್ರೆ, ಚೇತನ ಅಂಬುದು ಅದಕ್ಕಿಂತ ಇನ್ನೂ ಗ್ರೇಟರ್ ಆದ್ದರಿಂದ ಜಡಕ್ಕೆ ಸಾವಿಲ್ಲ ಅಂತ ತಿಳ್ಕೊಂಡ್ಮೇಲೆ ಚೇತನಕ್ಕೂ ಸಾವಿಲ್ಲ. ಜಡಕ್ಕೇನಿದೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ, ಹಾಲು ಮೊಸರಾಗತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಆದರೆ ಜೀವ ಟ್ರಾನ್ಸ್ಫಾರ್ಮ್ ಕೂಡ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ದೇವರು ಏನೇನೂ ಆಗೋದಿಲ್ಲ, ಬಾಡಿಲಿ ಕೂಡ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಇದು ಡಿಫರೆನ್ಸ್ ಇದು. ಜೀವ ನಿತ್ಯ, ದೇಹ ನಿತ್ಯ, ಜಡ ನಿತ್ಯ ಆದರೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಜೀವ ನಿತ್ಯ, ಬಾಡಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಅವನಾಗೋದಿಲ್ಲ. ದೇವರು ಬಾಡಿರು ನಿತ್ಯ, ಅವನು ನಿತ್ಯ, ಮೂರು ತಿಳ್ಕೊಂಡು ಡಿಫರೆನ್ಸ್ ಇದೆ. ಜೀವೇಶ್ವರ ಭೇದ ಅಂದ್ರೆ ಹಾಗೆ. ಸ್ವತಃ ಸ್ವರೂಪೇಣ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋಹೋ ನಿಹಿತೋ ಗುಹಾಯಾಮ್, ಇಲ್ಲಿ ಬಹಳ ಪ್ರಸಿದ್ಧವಾದ ಶ್ಲೋಕ ಇಲ್ಲಿ ಬಂದಿರೋದು. ಅಣೋರಣೀಯ ಎಲ್ಲರೂ ಉಪಯೋಗಿಸ್ತಾನೆ ಇರ್ತಾರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಇಲ್ಲಿ ಬಂದಿರೋದು. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋಹೋ ನಿಹಿತೋ ಗುಹಾಯಾಮ್ ತಮ್ಮ ಅಕ್ರತುಃ ಪಶ್ಯತಿ ವೀತಶೋಕ ಧಾತು ಪ್ರಸಾದಾತ್ಮ ಹಿಮಾನವಾತ್ಮನಃ. ದೇವರು ಯಾರು ಅಂದರೆ ಅಣೋಹೋ ಅಣೀಯ, ಜೀವನಿಗಿಂತ ಅಣು ಪರಮಾತ್ಮ, ಜಡಕ್ಕಿಂತ ಅಣು ಜೀವ, ಜೀವಕ್ಕಿಂತ ಅಣು ಪರಮಾತ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್, ದೇವರು ದೊಡ್ಡವನು, ಅದಕ್ಕಿಂತ ಆಕಾಶಕ್ಕಿಂತ ದೊಡ್ಡವನು ದೇವರು, ಮತ್ತೆ ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಆತ್ಮ ಅಶ್ಯ ಅಂತರಾಮಿಯಾದ ಪರಮಾತ್ಮ ಎಲ್ಲಿದ್ದಾನೆ, ಅಶ್ಯ ಜಂತೋ ಗುಹಾಯಾಮ್ ನಿಹಿತ, ಅದಕ್ಕೇನೆ ಜೀವನಿಗಿಂತ ಪರಮಾತ್ಮ ಸೂಕ್ಷ್ಮನಾದ್ದರಿಂದ ದೇಹ ಜಡ ಇದು, ಆ ದೇಹದೊಳಗೆ ಜೀವ ಇದ್ದಾನೆ ಸೂಕ್ಷ್ಮ, ಆದರೆ ದೇವರು ಇನ್ನೂ ಸೂಕ್ಷ್ಮ, ಜೀವನೊಳಗೆ ಪರಮಾತ್ಮ ಇದ್ದಾನೆ. ಮತ್ತೆ ಅರ್ಥ ಆಯ್ತಾ, ಬಾಟ್ಲೊಳಗೆ ರಸ ಇದೆ, ಒಂದು ಪ್ಯಾಕ್ ಮಾಡಿರ್ತಾರೆ, ಅದರೊಳಗಿರೋ ಪದಾರ್ಥ ಇದಕ್ಕಿಂತ ಏನಾಗಿರ್ಬೇಕು, ಅದು ಚಿಕ್ಕದಿರ್ಬೇಕು, ಅದರೊಳಗೆ ಇನ್ನೂ ಚಿಕ್ಕದಾಗಿರ್ಬೇಕು. ದೇವರು ಅತ್ಯಂತ ಸೂಕ್ಷ್ಮನಾದ್ದರಿಂದ ಗುಹಾಯಾಮ್ ನಿಹಿತ, ಹೃದಯ ಗುಹೆಯಲ್ಲಿದ್ದಾನೆ. ತಮ್ಮ ಅಕ್ರತುಃ ಪಶ್ಯತಿ, ಅವ್ರು ಯಾರು ನೋಡ್ತಾರೆ ಅಂತ ಕೇಳಿದರೆ, ತಮ್ಮ ಅಕ್ರತುಃ ಪಶ್ಯತಿ, ಆ ಕ್ರತುಃ ನೋಡೋದಕ್ಕೇನು ಸಹ ಯಜ್ಞಯಾಗ ಮಾಡದೇ ಇದ್ದವನು ನೋಡ್ತಾನೆ ಅಂತ ಆಗುತ್ತೆ. ಆ ಅಂದರೆ ವಿಷ್ಣು, ವಿಷ್ಣುಗೋಸ್ಕರ ಯಜ್ಞಯಾಗ ಮಾಡನ್ ಕಾಣಿಸ್ತಾನೆ, ಇದು ಓದೋ ರೀತಿಯೇ ಬೇರೆ ಇದೆ. ಅಕ್ರತುಃ ಪಶ್ಯತಿ ವೀತಶೋಕಃ ಪಶ್ಯತಿ, ಆಮೇಲೆ ವೀತಶೋಕನಾಗಿ ಬಿಡ್ತಾನೆ. ಧಾತು ಪ್ರಸಾದಾತ್, ಹಾಗಿದ್ರೆ ಪ್ರಯತ್ನ ಪಟ್ಟರೆ ಕಾಣ್ತಾನಂದ್ರೆ ಬರೀ ಪ್ರಯತ್ನ ಕಾಣೋದಿಲ್ಲ. ಧಾತು ಪ್ರಸಾದ, ಅದೇ ಅನುಗ್ರಹ ಆಗಬೇಕು. ಸ್ಪಷ್ಟ ಪ್ರಸಾದ ಅನ್ನೋ ಪದ ಇದೆ. ಧಾತು ಪ್ರಸಾದ ಅಂತ ಪದ ಇದ್ದ ಮೇಲೆ ಉಳಿದೆಲ್ಲ ಮತ್ತವ್ರು ಏನು ಮಾಡಿಬಿಟ್ರು, ದೇವರು ನೋಡಲಿಕ್ಕೆ ದೇವರ ಅನುಗ್ರಹ ಬೇಕಾಗಿಲ್ಲ ಅಂತ ವಾದ ಮಾಡ್ತಾರೆ. ಅದು ತಪ್ಪದು. ಧಾತು ಪ್ರಸಾದ ಮಹಿಮಾನಮಾತ್ಮನಃ, ದೇವರ ಮಹಿಮೆ ತಿಳ್ಕೊಳ್ಳೋದಕ್ಕೂ ದೇವರ ಅನುಗ್ರಹ ಬೇಕು. ಏವಂ ನಿತ್ಯಶ್ಯ, ಅರ್ಜುನ ಕೇಳಿದ ವಿಶ್ವರೂಪ ತೋರಬೇಕು ಅಂತ ಹೇಳಿದ. ತೋರಿಸ್ತೇನೆ ಅಂತ ಕೇಳ್ತಾ ಇದ್ದೆ, ನೀನೇ ನೋಡಿಬಿಡು ಅಲ್ಲ. ದಿವ್ಯಂ ದದಾಮಿ ತೇ ಚಕ್ಷು, ಅನುಗ್ರಹ ಮಾಡಿ ತೋರಿಸಿದ್ದೆ ಹೊರತು ಇಲ್ಲ. ಅಂದರೆ ಅರ್ಜುನ ಹೇಳ್ಕೊಂಡ, ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಗೀತಂ, ಅನುಗ್ರಹ ಮಾಡಿ ಹೇಳಿದ್ದೆ ಅಂತ ಹೇಳಿದ. ಏವಂ ನಿತ್ಯಶ್ಯ ಜಂತೋರ್ ಗುಹಾಯಾಮ್ ನಿಹಿತ ಸ ವಿಷ್ಣು ಕ್ರತು ಯಶ್ಯ ಸ ಅಕ್ರತು ತನ್ನಿಶ್ಚಯ. ವಿಷ್ಣು ನಿಶ್ಚಯ ಜ್ಞಾನ ಹೊಂದಿರಬೇಕು, ಯಜ್ಞಯಾಗಗಳನ್ನು ಮಾಡಬೇಕು. ಆತ್ಮನಃ ಸಕಾಶಾತ್ ಮಹಿಮಾನಂ ಮಹಾತ್ಮಾನಂ, ದೇವರ ಅನುಗ್ರಹದಿಂದನೇ ದೇವ್ರ ಮಹಿಮೆಯನ್ನು ತಿಳಿತಾನೆ. ಜೀವಾತ್ ಗುಣಪರಿಮಾಣಂ ಯಸ್ಮಾತ್ ವಿಷ್ಣೋ ಹೋಮಹತ್ತರಂ ತಸ್ಮಾತ್ ಜೀವಾತ್ ಸ ಮಹಿಮಾ ವಿಷ್ಣುರಿತ್ಯುಚ್ಯತೆ ಶ್ರುತೌ. ಜೀವ ಗುಣಪರಿಮಾಣಂ ಯಸ್ಮಾತ್ ವಿಷ್ಣೋರ್ ಮಹತ್ತರಂ, ಅಣುಮಿಗೇಣು ಪರಮಾತ್ಮ ಸೈಜಲ್ಲಿ ಇನ್ನೂ ಚಿಕ್ಕವನು ಮಾಡ್ಕೊಳ್ಳೋಕೆ ಬರ್ತಾನೆ, ಆದರೆ ಮಹಿಮೆ ಮಾತ್ರ ಚೇಂಜ್ ಆಗೋದೇ ಇಲ್ಲ. ದೇಹದೊಳಗೆ ಜೀವ ಇದ್ದಾನೆ ಅಂತ ಹೇಳಿದರೆ ದೇಹನ ಜೀವ ಕಂಟ್ರೋಲ್ ಮಾಡುತ್ತೋ ಜೀವ ದೇಹನ ಕಂಟ್ರೋಲ್ ಮಾಡ್ತಾನ? ಜೀವ ಕಂಟ್ರೋಲ್ ಮಾಡ್ತಾನೆ, ಕೈ ಕಾಲು ಎತ್ತಕ್ಕೆ ಬರುತ್ತೆ ಜೀವನಿಗೆ. ದೇರ್ಫೋರ್ ಒಳಗಿರೋನು ಎತ್ತಾನೆ, ಅವನೊಳಗೆ ಪರಮಾತ್ಮ ಇದ್ದಾನೆ, ಎರಡನ್ನೂ ಅವನು ಮಾಡ್ತಾನೆ. ಮತ್ತೆ ಜೀವನೂ ಆಡಿಸ್ತಾನೆ, ದೇಹನೂ ಆಡಿಸ್ತಾನೆ, ಗೊತ್ತಾಯ್ತಾ? ಇದು ಅವ್ರ ಮಹಿಮೆ. ಸೂಕ್ಷ್ಮವಾಗಿದೆ. ಕಾರ್ ಒಳಗೆ ಕೂತ ಡ್ರೈವರ್ ದೊಡ್ಡವನೋ ಕಾರ್ ದೊಡ್ಡದ? ಒಳಗೆ ಕೊಡ್ತಾ ಇದ್ಮೇಲೆ ಏನಾಗಿರ್ಬೇಕು ಅವನು? ಅವನಿಗೆ ಸೂಕ್ಷ್ಮ ಆಗಿರಲೇಬೇಕು. ಆದರೆ ಕಂಟ್ರೋಲ್ ಮಾಡೋದು ಯಾವುದೀಗ? ಇವನು ಕಂಟ್ರೋಲ್ ಮಾಡ್ತಾನೆ. ಆ ರೀತಿಯಲ್ಲಿ ಒಳಗಿರೋ ಪರಮಾತ್ಮ ಕಂಟ್ರೋಲ್ ಮಾಡ್ತಾನೆ ಜೀವ. ಆದರೆ ಪರಮಾತ್ಮನ ಗುಣಪರಿಮಾಣ ಭಾರಿ ದೊಡ್ಡದು. ಎಷ್ಟು ಸೂಕ್ಷ್ಮವಾಗಿದ್ದರೂ ಪರಮಾತ್ಮ, ಅವನ ಮಹಿಮೆ ಮಾತ್ರ ಸಣ್ಣದಾಗೋದೇ ಇಲ್ಲ. ಜೀವಾದ್ ಗುಣ ಪರಿಮಾಣ, ಇವತ್ತು ಇಡೀ ಬೆಂಕಿ ಸುಡ್ತದೆ, ಕಿಡಿನೂ ಸುಡುತ್ತದೆ. ಕಿಡಿ ಕೂಡ ಸುಡೋದಿಲ್ಲ, ಬೆಂಕಿಯಲ್ಲಿ ಸೇರಿದ ಕಿಡಿ ಹೇಗೆ ಸುಡುತ್ತದೋ ಪರಮಾತ್ಮನ ಅತಿ ಸೂಕ್ಷ್ಮ ರೂಪ ಕೂಡ ಏನಾಗಿರುತ್ತದೆ? ಅದು ಅದೇ ಮಹಿಮೆ ಹೊಂದಿರುತ್ತದೆ. ಇದು ದೃಷ್ಟಾಂತ ಸರ್ವಸಾಮ್ಯ ಅಲ್ಲ ಇದು. ಆ ಕಿಡಿ ಸ್ವಲ್ಪ ಯಾರು ಗೊತ್ತಾ ಇರೋ ದೇವರ ಅವೆಲ್ಲ ಕೇಳಾಗಿಲ್ಲ. ಗುಣಕ್ಕೂ ಅದಕ್ಕೂ ಶಕ್ತಿ ಇದೆ ಅಂತ ಹೇಳೋದು ಕೊಟ್ಟ ಎಕ್ಸಾಂಪಲ್ ಅಷ್ಟೇ. ಅದನ್ನು ವಿವರಣೆ ಮಾಡ್ತಾರೆ. ಅಕ್ರತು ಹೂ ಅಕಾರ ವಾಕ್ಯ ಪರಮಾತ್ಮ ವಿಷಯ ಕ್ರತು ಹೂ ನಿಶ್ಚಯೋ ಕೃತೋಸ್ಮರ ಕೃತಂ ಸ್ವರ ಅಂತ ಬಂದಿದೆ ಈಶಾವಾಸ್ಯದಲ್ಲಿ. ಆತ್ಮಾಸ್ಯ ಏವಂ ಉಪದಿಶ್ಯಮಾನ ಬ್ರಹ್ಮಜ್ಞಾನಿನಃ ಫಲ ಮುಕ್ವಾ ಪ್ರೇತ ಜೀವ ನಿಯಂತುರ್ ಬ್ರಹ್ಮ ಉಪದಿಶತಿ ಅಣೋರಣೀಯಾನಿತಿ. ಏವಂ ಉಪದಿಶ್ಯಮಾನ ಬ್ರಹ್ಮಜ್ಞಾನಿನಃ ಫಲ ಮುಕ್ವಾ. ಹೀಗೆ ತಾವೇನು ಉಪದೇಶ ಮಾಡಕ್ಕೆ ಕೊಟ್ಟಿದ್ದಾರೆ ಯಮದೇವರು, ಅಂಥ ಬ್ರಹ್ಮಜ್ಞಾನಿಗೆ ಏನು ಫಲ ಅಂಥೇಳಿ? ವೀತಶೋಕ, ಅದು ದೊಡ್ಡ ಫಲ. ಅದು ಪ್ರೇತ ಜೀವ ನಿಯಂತೃ ಬ್ರಹ್ಮ ಉಪದಿಶತಿ. ಪ್ರೇತ ಜೀವ ಅಂದರೆ ಹೇಳಿದೆ, ಈ ದೇಹ ಬಿಟ್ಟು ಹೋದ ಜೀವನನ್ನು ನಿಯಂತ್ರಣ ಮಾಡ್ತಕ್ಕಂಥ ಪರಮಾತ್ಮ ಯಾರು ಅಂದರೆ ಅಣೋರಣೀಯ, ಅತಿ ಸೂಕ್ಷ್ಮ ರೂಪದಲ್ಲಿ ನಿವಾರಣೆ ಮಾಡ್ತಾ ಇದ್ದಾನೆ. ಅಶ್ಯ ನವಭೂವ ಇತ್ಯಾದಿ ನಾವು ಉಕ್ತ ದಿಶಾ ಅನಾದಿ ನಿತ್ಯಶ ಜಂತೋ ಜೀವಸ್ಯ ಗುಹಾಯಾಂ ಹೃದಿ ಪ್ರೇರಕತೆಯ ನಿಹಿತೋ ನಿತರಾಂ ಸ್ಥಿತ. ಪರಮಾತ್ಮ ಜೀವನ ಜಂತು ಅಂದರೆ ಜೀವ, ಜೀವನ ಗುಹಾಯಾಮ್ ಅಂದರೆ ಹೃದಿ. ಪ್ರೇರಕತೆಯ ನಿಹಿತ, ಪ್ರೇರಕನಾಗಿ ಪರಮಾತ್ಮ ಇದ್ದಾನೆ, ಡಿಪೆಂಡೆಂಟ್ ಆಗಿಲ್ಲ, ಪ್ರೇರಕನಾಗಿದ್ದಾನೆ. ದೇಹದ ಪ್ರೇರಕ ಜೀವ, ಜೀವ ದೇಹ ಎರಡರ ಪ್ರೇರಕ ಪರಮಾತ್ಮ. ಯೋ ಅಂತಃ ಪ್ರವಿಶ್ಯ, ಅದರ ಅರ್ಥ ಇದೆ. ನಿತರಾಮ ಸ್ಥಿತ ಇತಿ, ಹಿತ ಅಂದರೆ ನಿಹಿತ ಅಂದರೆ ಏನು? ನಿತರಾಮ ಸ್ಥಿತ, ಆರಾಮಾಗಿದ್ದಾನೆ. ಏತದಾಲಂಬನಂ ಜ್ಞಾತ್ವಾ ಇತ್ಯುಕ್ತೌ ತ ಜ್ಞಾನಸ್ಯ ಪ್ರಥಮ ಭಾವಿ ಸಾಧನಮಃ ತಮಿತಿ. ಈ ಥರ ಜ್ಞಾನ ಪ್ರಥಮ ಭಾವಿ ಸಾಧನ, ಮೊದಲು ತಿಳ್ಕೋಬೇಕು ಸಾಧನ ಯಾವುದು ಅಂದರೆ ಅಕ್ರತು ತಮ್ಮ ಅಣೀಯಸ್ವಾದಿ ಮುಕ್ತ ಗುಣಯುಕ್ತಂ ಆತ್ಮನಃ ಸ್ವಸ್ಮಾತ್ ಮಹಿಮಾನಂ ಮಹಾಂತಂ ಮಹಾಗುಣ ಪರಿಮಾಣಂ ಅಕ್ರತು ಅಕಾರವಾಚ್ಯ ವಿಷ್ಣು ವಿಷಯಕ ಕೃತುಶಬ್ದಿತ ನಿಶ್ಚಯವಾನ್. ಕೃತು ಶಬ್ದಕ್ಕೆ ನಿಶ್ಚಯ ಅಂತ ಹೇಳಿದ್ರೆ ಜ್ಞಾನ ಅಂತ ಹೇಳಿದ್ರೆ ನಿಶ್ಚಯ ಜ್ಞಾನನೇ ಕ್ರತು. ಹರೇ ಆ ಕ್ರತು ಆ ವಿಷಯಕ ನಿಶ್ಚಯ ಜ್ಞಾನ, ಬ್ರಹ್ಮ ವಿಷಯಕ ನಿಶ್ಚಯ ಜ್ಞಾನ ಇರಬೇಕು. ಧಾತು ಹರೇಹೇ ಪ್ರಸಾದಾತ್ ಪಶ್ಯತಿ, ಧ್ಯಾನದ್ವಾರ ಸಾಕ್ಷಾತ್ಕರೋತಿ. ಕಟ್ತಾನೆ ಈ ಕಣ್ಣಲ್ಲಿ ನೋಡೋದಿಲ್ಲ, ಧ್ಯಾನದಿಂದ ನೋಡ್ತಾನೆ. ತತಶ್ಚ ವೀತಶೋಕೋ ಭವತಿ, ಆಗ ವೀತಶೋಕನಾಗ್ತಾನೆ ಎಂಬುದು ಪ್ರಯೋಜನ. ಶೋಕ ಅಂದರೆ ದುಃಖ, ವೀತ ಅಂದರೆ ಕಳ್ಕೊಂಡು, ವೀತಶೋಕ ದುಃಖರಹಿತನಾಗಿ ಬಿಡ್ತಾನೆ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ದೇವರು ಮಹಿಮೆ ಮತ್ತೆ ಹೇಳ್ತಾರೆ, ಅಣು ಮಹತೋ ಮಹಿಯಾನ್ ಅಂತ ಹೇಳಿದ್ರಲ್ಲ. ಆಸೀನಃ ದೂರಂ ವ್ರಜತಿ, ಅದು ಬಂದಿ ತದ್ದೂರೇ ತದ್ವಂತಿಕೆ, ಈಶಾವಾಸ್ಯದಲ್ಲಿ ಬಂದಿತ್ತು. ಪರಮಾತ್ಮ ಎಷ್ಟು ದೊಡ್ಡ ಕೂತಲ್ಲೇ ಎಷ್ಟು ದೂರ ಬೇಕಾದ್ರೂ ಹೋಗ್ತಾನೆ. ಶಯಾನೋ ಯಾತಿ ಸರ್ವತಃ, ಮಲಗಿದವನೇ ಹೋಗ್ತಾನೆ. ಪರಮಾತ್ಮ ಮಲ್ಕೊಂಡೇ ಮೂವ್ ಆಗ್ತಾನೆ, ಕುತ್ಕೊಂಡು ಮೂವ್ ಆಗ್ತಾನೆ, ಉಳಿದವ್ರು ಎಷ್ಟು ಫಾಸ್ಟಾಗಿ ಓಡಿದ್ರು ಕೂತು ದೇವರನ್ನ ದಾಟ್ಲಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅದು ಆಕಾಶ ದಾಟ್ಲಕ್ಕಾಗುತ್ತೆ ಯಾರಿಗಾರು ಕೂಡ, ಆಕಾಶ ಬಿತ್ತೋ ಅಂತ ಯಾರು ಓಡಿ ಹೋಗ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಅವ್ನು? ಆಡಿ ಓಡಿ, ಆಕಾಶ ದಾಟ್ಲಕ್ಕೆ ಆಗ ಸಾಧ್ಯ ಏನಿಲ್ವೋ, ಎಲ್ಲೋದ್ರೂ ಆಕಾಶ ಕಾಣುತ್ತೆ, ಎಲ್ಲೋದ್ರೂ ದೇವರು ನಮಗಿಂತ ಮುಂದೆ ಹೋಗ್ಬಿಟ್ಟಿದ್ದಾನೆ ದೇವರು. ಮಹಿಮೆ ಆಸೀನೋ ದೂರಂ ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಐಶ್ವರ್ಯಾದೇವ ಆಸೀನೋ ದೂರಂ ರಜತಿ ಇತ್ಯಾದಿ. ಇದು ಐಶ್ವರ್ಯ ಹಿರಿಮೆ. ಐಶ್ವರ್ಯ ಅಂದ್ರೇನು? ಈಶ್ವರತ್ವ, ಈಶ್ವರಸ್ಯ ಭಾವ, ಐಶ್ವರ್ಯ ದೇವರ ಕೆಪ್ಯಾಸಿಟಿ ಅಂಥದ್ದು. ಆಸೀನೋ ದೂರಂ ರಜತಿ ಶಯಾನೋ ಯಾತಿ ಸರ್ವತಃ ಐಶ್ವರ್ಯಾದ್ ಭಗವಾನ್ ವಿಷ್ಣು ವಿರುದ್ಧಂ ಘಟಯತ್ಯಸೋ ವಿತೀಚ. ಆ ಪ್ರಶ್ನೆ ಬಂತು, ಆ ಕೂತ್ಕೊಂಡ್ರೆ ಹ್ಯಾಗೆ ಮೂವ್ ಆಗ್ತಾನೆ, ಮಲಗಿದ್ರೆ ಹ್ಯಾಗೆ ಮೂವ್ ಆಗ್ತಾನೆ ಅಂದರೆ, ಇದು ಮಹಿಮೆ, ಇದು ಎಲ್ಲರಿಗೂ ಬರೋದಿಲ್ಲ, ಅದು ಎಲ್ಲರಿಗೂ ಬರೋ. ಬಸ್ಸಲ್ಲಿ ಕೂತಿರ್ತಾನೆ, ಬೇರೆಯವ್ರಿಗೆ ಹೋಗ್ಬಿಡ್ತಾನೆ ಕೂತವನೇ, ಸ್ಲೀಪರ್ ಬಸ್ಸಲ್ಲಿ ಅವ್ರು ಮಲ್ಕೊಂಡು ಹೋಗ್ತಾನೆ. ಇಲ್ಲಿ ಕಲ್ಕೊಂಡ್ರೆ ಆಗೋದ್ರೆ ಬಸ್ಸಿನ ಮಹಿಮೆ ಅದು, ಬಸ್ಸಲ್ಲಿ ಕೂತಿದ್ದಕ್ಕೆ ಅಸಾಧ್ಯ. ದೇವ್ರ ಮಹಿಮೆ ಸ್ವತಂತ್ರ ಮಹಿಮೆ, ದೇವರ ಹಿರಿಮೆ ಅಸಾಧ್ಯವಾದದ್ದು. ಐಶ್ವರ್ಯಾದ್ ಭಗವಾನ್ ವಿಷ್ಣು ವಿರುದ್ಧಂ ಘಟ ಎತ್ತ, ನಡ್ಕೊಂಡವನು ನಡ್ಕೊಂಡು ಹೋಗ್ತಿರ್ತಾನೆ, ಮಲ್ಕೊಂಡ್ಬಿಟ್ರೆ ಹೇಗೆ ಅವನು ಕುತ್ಕೊಂಡ್ಬಿಟ್ರೆ ಹೇಗೆ ನಿಂತು ಬಿಡ್ತಾನೆ? ಆದರೆ ಬಸ್ಸಲ್ಲಿ ಕೂತ್ಕೊಂಡವನು ಮುಂದೆ ಹೋಗ್ತಾನೆ, ಬಸ್ ಹೋಗ್ತಿರೋದ್ರಿಂದ, ಬಸ್ ಹೋಗ್ತಿರೋದ್ರಿಂದ ಅವನು ಹೋಗ್ತಾನೆ. ಅದೇ ರೀತಿ ದೇವರನ್ನ ಅವಲಂಬಿಸಿದ ಅವನು ಮುಂದೆ ಹೋಗ್ತಾನೆ, ದೇವರು ಮಾತ್ರ ತಾನೇ ಹೋಗ್ತಾನೆ. ಅದೊಂದು ಕೆಪ್ಯಾಸಿಟಿ ನಮ್ಮಲ್ಲಿಲ್ಲ ಆದರೆ ಅವ್ನು ದೇವರಲ್ಲ, ಅದಕ್ಕೆ ಇಲ್ಲ ಅಷ್ಟೇ. ನಮ್ಮಲ್ಲಿರೋ ದೇವರಲ್ಲಿದ್ದರೆ ನಾವು ದೇವರು ಒಂದೇ ಆಗಿಬಿಡ್ತಿದ್ವಿ ಅಷ್ಟೇ. ದೇವರಲ್ಲಿ ಯಾವುದಿದೆ? ನಮ್ಮಲ್ಲಿ ಇಲ್ಲದ್ದಿದೆ, ಅದಕ್ಕೆ ಮಹಿಮಾ ಅಂತ ಕರೆಯೋ. ಮಹಿಮಾ ಅಂದರೆ ಗ್ರೇಟ್ನೆಸ್, ನಮ್ಮಲ್ಲಿರೋದು ಅದೇ ಗ್ರೇಟ್ ಅಂತ ಕರೆಯೋದಿಲ್ಲ. 40,000 ಅವರೆಲ್ಲ ದಂಧೆ ಅನಿಸ್ತು, ನಿಮ್ಮದೇನು ಗ್ರೇಟ್ ಅಂತಾನೆ. ಜಾಸ್ತಿ ಇದ್ದವೋ ಹಾಗಿರೋ ಗ್ರೇಟ್ ಅಂತ, ಜಾಸ್ತಿ ಆಗಿದ್ದಷ್ಟು ಗ್ರೇಟ್ ಆಗ್ತಾನೆ ದೇವರು. ದೇವರು ಗ್ರೇಟ್ ಅದಕ್ಕೇನೆ. ಅದನ್ನೇ ಎರಡನೇ ಅಧ್ಯಾಯದ ಮೊದಲನೇ ಪಾತ್ರದ ಕೊನೆಯ ಸೂತ್ರ ಏನಂತೆ, ಸರ್ವಧರ್ಮೋಪಪತ್ತೇ ಸೂತ್ರ ಇದನ್ನೇ ಹೇಳಿದ್ದು. ಸರ್ವಧರ್ಮೋಪಪತ್ತಿ ಅಂದರೆ ಏನು? ಪರಸ್ಪರ ವಿರುದ್ಧ ಧರ್ಮಗಳು ದೇವರಲ್ಲಿವೆ, ಗೊತ್ತಾಯ್ತಾ? ನಮ್ಮಲ್ಲಿಲ್ಲದ್ದಿದೆ ಅಷ್ಟೇ ಅಲ್ಲ, ಒಂದು ಕಡೆ ಇರಲಾರದು ದೇವ್ರ ಕಡೆ ಇದೆ. ಕೂತ್ರೆ ಹೋಗಬಾರ್ದು, ಹೋಗ್ತಿದ್ರೆ ಕೂಡಬಾರ್ದು. ದೇವ್ರು ಎರಡನ್ನೂ ಮಾಡ್ತಾನೆ. ಅಣುವಾಗಿದ್ದರೆ ಮಹತ್ತಾಗಬಾರ್ದು, ಮಹತ್ತಾಗಿದ್ರೆ ಅಣುವಾಗಬಾರ್ದು. ದೇವ್ರು ಎರಡೂ ಆಗ್ತಾನೆ ಒಟ್ಟಿಗೆನೆ. ಇದು ದೇವ್ರಿಗೆ ಮಹಿಮೆ ಇದೆ. ಎರಡು ಎಲ್ಲ ಎಲ್ಲ ತೋರಿಸ್ತಾನೆ. ಹೌದು, ಅಶರೀರಂ ಅದಕ್ಕೆ ಅರ್ಥ. ಪುನಶ್ಚ ಭಗವತೋ ಮಹಿಮಾನಮೇವಾಹ ಆಸೀನ ಇದೆ ಸಾಮರ್ಥ್ಯಾತಿಶಯ ದೇವ ಆಸೀನ ಇತ್ಯಾದಿ ವಿರುದ್ಧ ಧರ್ಮವತ್ವಂ ತಸ್ಯ ಜ್ಞೇಯಂ. ಸಾಮರ್ಥ್ಯಾತಿಶಯ ದೇವ, ಆತನ ಶಕ್ತಿ ಜಾಸ್ತಿ ಆಗಿದ್ದಕ್ಕೆ ಆಗಿದ್ದಾನೆ. ಮದಾಮದಂ ಮದಶ್ಚ ಅಮದಶ್ಚ ಸುಖಂ ಅಸುಖಂ ತತ್ ಒಬ್ಬ ಸಿಕ್ಕ ಕೈಯವನಿದ್ದಾನೆ, ಅಲ್ಲಿ ಪದಾರ್ಥ ಒಳಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆದರೆ ಇವನೇನು ಮಾಡ್ತಾನೆ, ಸ್ವಲ್ಪ ಹೀಗಿದೆ ದೊಡ್ಡ ಕೈ ಅಂತ ಜಾಚಿ ಬಿಡ್ತಾನೆ, ಇನ್ನೂ ಸ್ವಲ್ಪ ಬಗ್ಗಿರೇ ಸಿಗುತ್ತೆ ಅವನಿಗೆ, ಇನ್ನೂ ಜಾಸ್ತಾನೆ. ಕೂತ್ಕೊಂಡೇ ಅಷ್ಟೆಲ್ಲ ಮಾಡ್ತಾನೆ, ಕೆಲವರಿಗೆ ಅದಾಗೋದಿಲ್ಲ, ಗೊತ್ತಾಯ್ತಲ್ಲ. ಕೈ ನೋವಿದೆ, ಬೆನ್ನು ನೋವಿದೆ, ಬಗ್ಲಕ್ಕಾಗೋದಿಲ್ಲ. ಇವನಿಗಿಲ್ಲದ ಅವನಿಗೆ ಬಂತು, ಗೊತ್ತಾಯ್ತಾ? ಆಜಾನುಬಾಹು ಅಂತಾರೆ, ಹೆಚ್ಚು ಕೆಲಸ ಮಾಡ್ತಾನೆ. ದೇವರು ಎಷ್ಟು ಅಂತ ಕೇಳಿದರೆ, ಕೂತಲ್ಲೇ ಏನು ಬೇಕಾದ್ರೂ ಮಾಡ್ತಾನೆ. ಕಾಲು ಒಂದೇ ಜಾಸ್ತಿ ನಿಂತ್ಕೊಂಡಿದ್ದಾನೆ ಅಷ್ಟೇ, ಕಾಲು ಹೋಗ್ತಾ ಇದೆ ಹೋಗ್ತಾ ಇದೆ, ಹಾಗೆ ಹೋಗ್ತಾ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ದೇವರು ಮಹಿಮೆ. ಇದೆಲ್ಲ ವಾಮನಾವತಾರನ ನಮಸ್ತೆ ವಾಮನಾಯ ಇದೆ ಬಂದಿರೋದು ಯಾರದ್ದಿದು? ವಾಮನನೇ ಇದಕ್ಕೆ ಮಹಿಮೆ, ಪ್ರತಿಪಾದ್ಯ ದೇವತೆ ವಾಮನನೇ. ನಮೋ ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಿಸ್ಥಾಯ ವಾಮನಾಯ ನಮೋ ನಮಃ. ಇದು ದೇವ್ರ ಮಹಿಮೆ. ಆದ್ದರಿಂದ ವಾಮದ ರೂಪ ಕಥೆ ದೃಷ್ಟಾಂತ. ಮಹಾಂತಂ ವಿಹುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ ಮದಾಮದಂ ಮದಶ್ಚ ಅಮದಶ್ಚ ಸುಖಂ ಅಸುಖಂ ತತೋ ಭವತೀತಿ ಮದಾಮದಂ. ಸುಖಾಸುಖ ಹೇತು, ಸುಖ ಕೊಡೋದಕ್ಕೂ ದೇವರು ಸಮರ್ಥ, ದುಃಖ ಕೊಡೋದಕ್ಕೂ ಸಮರ್ಥ. ನಮ್ಮ ಸುಖ ಆದಾಗಲೂ ದೇವರ ಕಾರಣ, ದುಃಖ ಆದಾಗಲೂ ದೇವರ ಕಾರಣ, ಅದನ್ನೇ ಹೇಳಿದ್ದಾರೆ. ಭಯಂಬ ಸುಖಂಚ ಅಭಯ ದುಃಖಂ ಸುಖಂ ದುಃಖಂ ಭಯಂಚ ಅಭಯಮೇವ ಚ ಭವಂತಿ ಭೂತಾ ಸರ್ವ ಭೂತಾನಿ ಮತ್ತಯೇವ ಪೃಥಗ್ವಿಧಾ. ಭಗವದ್ಗೀತೆಯಲ್ಲಿ ಬಂದಿದೆ ಅದು, ಎಲ್ಲವನ್ನು ನಾನೇ ಕೊಡೋದು ಅಂತ ಹೇಳಿದ್ದ. ತಂ ದೇವಂ ಮದನ್ಯಃ ಕಃ ಜ್ಞಾತುಮರ್ಹತಿ ಅಶರೀರಂ ಶರೀರೇಷು ಅನವಸ್ಥೇಷು ಅವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಇನ್ನೊಂದು ಮಹಿಮೆ ಮತ್ತೆ, ಅಶರೀರಂ ಶರೀರೇಷು ಅನವಸ್ಥೇಷು ಅವಸ್ಥಿತಂ. ಪರಮಾತ್ಮ ಶರೀರದಲ್ಲಿದ್ದಾನೆ, ಅವನು ಶರೀರ ಇಲ್ಲದಂತೆ ಶರೀರದಲ್ಲಿದ್ದಾನೆ. ನಾವಿದ್ದೇವೆ ಈಗ, ದೇಹದಲ್ಲಿದೆ, ನಮಗೆ ಎಫೆಕ್ಟ್ ಇದೆ ದೇಹದ್ದು. ಪರಮಾತ್ಮ ನಮ್ಮೊಳಗಿದ್ದಾನೆ, ಯಾವ ಪರಿಣಾಮನೂ ಇಲ್ಲ, ಅದಕ್ಕೆ ಅಶರೀರನಾಗಿ ದೇಹದೊಳಗಿದ್ದಾನೆ. ಅಶರೀರಂ ಶರೀರೇಷು, ಅದು ಹಾಗೇನೆ. ಸಾಕಾರ ಅಂದರೆ ಅಪ್ರಾಕೃತಾಕಾರ, ನಿರಾಕಾರ ಅಂದರೆ ಪ್ರಾಕೃತಾಕಾರ ಇಲ್ಲ. ಅಶರೀರಂ ಶರೀರೇಷು ಅನವಸ್ಥೇಷು ಅವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಅನವಸ್ಥೇಷು ನಶ್ವರೇಷು, ನಶ್ವರವಾದ ಶರೀರದಲ್ಲಿದ್ದಾನೆ, ಶರೀರ ತಗೊಳ್ಳದೆ ಶರೀರದಲ್ಲಿದ್ದಾನೆ ದೇವರು. ಮಹಿಮೆ ಅಂದರೆ ಪ್ರಾಕೃತ ದೇಹ ಇಲ್ಲದೇನೆ ಪ್ರಾಕೃತ ವಸ್ತುವಿನೊಳಗಿದ್ದಾನೆ. ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ದೇವರು ಇಂಥ ಮಹಾತ್ಮ ಅಂತ ಯಾರನ್ನು ತಿಳ್ಕೊಂಡ್ಬಿಡ್ತಾರೆ ದೇವರನ್ನು, ಅವನೇ ದುಃಖ ಬರೋದಿಲ್ಲ. ಬ್ರಹ್ಮಜ್ಞಾನದಿಂದ ದುಃಖ ನಾಶ ಅಂಬುದು ಇಂಪಾರ್ಟೆಂಟ್. ಅನವಸ್ಥೇಷು ನಶ್ವರೇಷು ಪುನಃ ತನ್ಮಹಿಮೋಕ್ತಿಪೂರ್ವಕಂ ತಜ್ಞಾನಿನಃ ಫಲಮಾಹ ಶರೀರಮಿತಿ ಅನವಸ್ಥೇಷು ನಶ್ವರೇಷು ಶರೀರೇಷು ಪ್ರಾಣಿದೇಹೇಷು ಅಶರೀರಂ ತಚ್ಛರೀರ ನಿಮಿತ್ತಕ ವಿಕಾರರಹಿತತೆಯ ಅವಸ್ಥಿತಂ ಮಹಾಂತಂ ದೇಶಕಾರಗುಣತೋ ಮಹಾಂತಂ ವಿಭುಂ ಸರ್ವರ್ಥಂ ಆತ್ಮಾನಂ ಸ್ವಾಮಿನಂ ಮತ್ವಾ ಧೀರೋ ನಶೋಚತಿ ಮುಕ್ತೋ ಭವತಿ. ನಶೋಚತಿ, ಪೂರ್ತಿ ದುಃಖ ಇಲ್ಲಾದರೆ ಮುಕ್ತನಾಗ್ತಾನೆ ಅಂತ ಅರ್ಥ. ಅನವಸ್ಥೇಷು ನಶ್ವರೇಷು ಶರೀರೇಷು ಪ್ರಾಣಿದೇಹೇಷು ಅಶರೀರಂ ತಚ್ಛರೀರ ನಿಮಿತ್ತಕ ವಿಕಾರರಹಿತಯ ಅವಸ್ಥಿತಂ. ಅನವಸ್ಥವಾದ ಶರೀರಗಳು ಅಂದರೆ ನಶ್ವರವಾದ ದೇಹಗಳು. ಯಾವ ದೇಹಗಳು ಅಂದರೆ ಪ್ರಾಣಿದೇಹಗಳು. ಅದರಲ್ಲಿ ಹೇಗಿದ್ದಾನೆ ಪರಮಾತ್ಮ? ಅಶರೀರನಾಗಿದ್ದಾನೆ, ಪ್ರಾಕೃತ ದೇಹ ತಗೊಳ್ಳದೇ ಇದ್ದಾನೆ. ರಾಹಿತದೆ ಅನವಸ್ಥಿ ಅವಸ್ಥಿತಂ ಮಹಾಂತಂ ದೇಶಕಾಲ ಗುಣತಃ ಮಹಾಂತಂ. ದೇಶತಃ ಮಹಾನ್, ಕಾಲತಃ ಮಹಾನ್, ಗುಣತಃ ಮಹಾನ್. ದೇಹದಿಂದ ದೊಡ್ಡವನು, ಕಾಲದಿಂದ ದೊಡ್ಡವನು, ಗುಣತಃ ದೊಡ್ಡವನು. ದೇವ್ರ ಮಹಿಮೆ ಇದೆ. ಒಬ್ಬ ಆಫೀಸರ್ ಇರ್ತಾನೆ, ಇಷ್ಟೇ ಎಷ್ಟು ಇರ್ಬೋದು, ಕ್ಲರ್ಕ್ ಇಷ್ಟತ್ರ ಇರ್ಬೋದು. ದೇಹತ ದೊಡ್ಡವನಲ್ಲ ಆಫೀಸರು. ಯಾವ್ದ್ರಲ್ಲಿ ದೊಡ್ಡವನವನು? ಅಧಿಕಾರದಲ್ಲಿ ದೊಡ್ಡವನಷ್ಟೇ. ಆದರೆ ಹೈಟು ಇವನಿಗಿಂತ ಜಾಸ್ತಿ, ವೇಟ್ ಎಲ್ಲ ಜಾಸ್ತಿ. ಯಾವಾಗ ಏನಾಗ್ತಾನೆ? ನೋಡ್ಲಕ್ಕೂ ಹಾಗೆ, ಇದು ಹಾಗೆ ಎಲ್ಲ ಹೇಳ್ತಾರಲ್ಲ, ಹಾಗೆ ನೋಡ್ಲಕ್ಕೂ ಹಾಗೆ ಇದ್ದಾನೆ, ಅಧಿಕಾರನೂ ಹಾಗೆ ಇದೆ, ಎಲ್ಲ ಹಾಗೆ ಇದೆ ಅಂತ ಹೇಳಿದರೆ ಅದು ಗ್ರೇಟ್. ಎಲ್ಲರೂ ಆಗಿರ್ಬೇಕನ್ನೋ ಸೀಟ್ ಇಲ್ಲ. ದೇವ್ರು ಮಾತ್ರ ಏನಾಗಿದ್ದಾನೆ? ಎಲ್ಲದರೂ ದೊಡ್ಡ. ದೇಶತಃ ದೊಡ್ಡವನು, ಕಾಲತಃ ದೊಡ್ಡವನು, ಗುಣತಃ ದೊಡ್ಡವನು. ಮಹಾಂತಂ ವಿಹುಂ, ವಿಹುಂ ಅಂದರೆ ಸರ್ವತ್ರ ವ್ಯಾಪ್ತ, ಸಮರ್ಥ ಅಂತ ಪರಮಾತ್ಮನನ್ನು ಯಾರು ತಿಳ್ಕೊತಾರೋ, ಧೀರೋ ನಶೋಚತಿ ಮುಕ್ತೋ ಭವತಿ. ನಾಯಮಾತ್ಮ ಪ್ರವಚನೇ ನಡಭ್ಯೋ. ನಮಗೆ ಎಷ್ಟು ಯಾವುದೋ ಕೆಲಸ ಮಾಡ್ತಿರ್ತಾರೆ, ಕಂಪನಿ ಮುಚ್ಚೋಗ್ಬಿಡುತ್ತೆ. ಇನ್ನೊಮ್ಮೆ ಹೇ ನಮ್ಮದೇ ಬಿಡಿ, ಗೌರ್ಮೆಂಟ್ ಬಿಡಿ, ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇವನು ದುಃಖ, ಅವನಿಗೆ ದುಃಖ ಇದೆ, ಇವನು ದುಃಖ ಇಲ್ಲ. ಯಾತಕ್ಕೆ? ಆ ಕಂಪ್ನಿ ಭಯ ಇದೆ. ಏನು ಭಯ ಇದೆ? ಲಿಮಿಟೆಡ್. ಅದು ಲಿಮಿಟೆಡ್ ಪ್ಯಾಕೆಟ್ ಲಿಮಿಟೆಡ್ ಅಂತ ಪದನೇ ಹೇಳುತ್ತೆ, ಲಿಮಿಟೆಡ್ ಅಂತ. ಗೊತ್ತಾಯ್ತಾ? ಇದು ಗೌರ್ಮೆಂಟ್ ಲಿಮಿಟೆಡ್ ಅಂತ ಹಾಕೊಂಡ್ರೆ ಗತಿ ಏನು? ಗೌರ್ಮೆಂಟ್ ಲಿಮಿಟೆಡ್ ಅಂತ ಹಾಕೊಳ್ಳೋದಿಲ್ಲ. ದೇವ್ರ ಶಕ್ತಿ ಏನದು? ಅನ್ಲಿಮಿಟೆಡ್. ಅದಕ್ಕೋಸ್ಕರ ಇಲ್ಲ, ನಿಶ್ಚಿಂತ ಹೋದ್ರೆ ನಮ್ಮ ಗಂಟೆ ಇರೋದು. ಕೆಲವರಂತೂ ಕೆಲವು ಪೋಸ್ಟ್ ಅವರೇ ಉದ್ದೇಶಪೂರ್ವಕ ಅಬಾಲಿಷ್ ಮಾಡಿಸ್ಕೊಂಡ್ಬಿಡ್ತಾರೆ. ಯಾತಕ್ಕೆ ಅಂದರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು. ಗೊತ್ತಾಯ್ತು? ಪೋಸ್ಟ್ ಇಲ್ಲ, ಹೋದಲ್ಲ ಇರೋ ಕಡೆ ಹಾಕ್ತಾರೆ, ಇರೋ ಜಾಗ ಥರ ಬೇಕಾದ್ದು ಆ ಥರ ಪ್ಲಾನ್ ಮಾಡ್ತಾರೆ. ಪ್ರೈವೇಟಲ್ಲಿ ಮಾತ್ರ ಹಾಗೆ ಮಾಡೋದಿಲ್ಲ, ಅದು ಉಳಿಸ್ಕೊತಾರೆ. ಯಾತಕ್ಕೆ ಅಂದರೆ ಅದು ತಾವೇ ಹೋಗ್ಬಿಡ್ತಾನೆ, ಹೋಗ್ಬಿಟ್ರೆ. ಅರ್ಥ ಮಾಡಿಕೊಂಡ್ರೆ ಇವತ್ತು ನಶ್ವರವಾದ ಕಂಪ್ನಿಯಲ್ಲಿ ಕೆಲಸ ಮಾಡೋನಿಗಿರೋ ಭಯ, ಪರ್ಮನೆಂಟ್ ಮಾಡೋದು ಭಯ ಇರೋದಿಲ್ಲ. ದೇವ್ರು ಪರ್ಮನೆಂಟ್ ಅಂತ ತಿಳ್ಕೊಂಡವನಿಗೇನಿಲ್ಲ, ಭಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ವಾ ಧೀರೋ ನ ಶೋಚತಿ. ದೇವರು ವಿಭು, ಮಹಾನ್, ಆತ್ಮ, ಮೂರು ತಿಳ್ಕೋಬೇಕು ದೇವ್ರ ಬಗ್ಗೆ. ಮಹಾನ್ ಅಂದರೆ ದೊಡ್ಡವನು, ವಿಭು ಅಂದರೆ ವ್ಯಾಪ್ತನಾದವನು, ಆತ್ಮಾನಮ್ ಅಂತರ್ಯಾಮಿ ಆದವನು. ಮೂರಿದೆ ದೇವರಿಗೆ, ಒಂದೊಂದು ಗ್ರೇಟ್. ಮೂರು ಸೇರಿಬಿಟ್ರೆ ಭಾರಿ ಗ್ರೇಟ್ ಆಯಿತು. ನಾಯಮಾತ್ಮ ಪ್ರವಚನೇನ ಲಭ್ಯೋ ನಮೇಧಯಾನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿರುಣುತೆ ತನೂಂ ಸ್ವಾಂ. ನಾಯಂ ಆತ್ಮ ಪ್ರವಚನೇನ ಲಭ್ಯ. ಪ್ರಸಾದ ಅಂತ ಹೇಳಿದ್ರಲ್ಲ, ಓ ಇಂಥ ಮಹಿಮೆಯನ್ನು ನಾವು ದೇವರನ್ನ ಬೇರೆ ರೀತಿ ತಿಳ್ಕೊಳಕ್ಕೆ ಬರುತ್ತೆ ಅಂತ ಕೇಳಿದರೆ ಪ್ರಸಾದ ಬೇಕೇ ಬೇಕು. ಅದಿಲ್ಲದೆ ಹೋದರೆ ಬರೀ ಪ್ರವಚನ ಮಾಡ್ದ ಅಥವಾ ಕೇಳಿದ, ಎರಡರ್ಥ. ಪ್ರವಚನ ಕೇಳೋದಕ್ಕೂ ಅನ್ವಯ, ಹೇಳೋದಕ್ಕೂ ಅನ್ವಯ. ಎಷ್ಟು ಪ್ರವಚನ ಮಾಡಿದ್ದಿ ಕೌಂಟ್ ಆಗಲ್ಲ. ಎಷ್ಟು ಅಟೆಂಪ್ಟ್ ಆಯಿತು ಅಂತ ಕೇಳಿದ್ರೆ ಅಷ್ಟು ಅಷ್ಟೇ. ಪಾಸ್ ಆಗೋದು 20 ಪಟ್ಟ 30 ಅಟೆಂಪ್ಟ್ ಆದರೂ ಅಷ್ಟೇ. ಅಂದರೆ ಓದಬಾರ್ದು ಅಂತ ಅರ್ಥ ಅಲ್ಲ, ಓದಬಾರ್ದು ಅಂತ ಅರ್ಥ ಅಲ್ಲ. ಪ್ರವಚನ ಮಾಡಿದ ಮಾತ್ರಕ್ಕೇ ದೇವರು ಸಿಗೋದಿಲ್ಲ, ಪ್ರವಚನ ಕೇಳಿದ ಮಾತ್ರಕ್ಕೇ ದೇವರು ಸಿಗೋದಿಲ್ಲ. ನಮ್ಮ ಮೇಧಯ ಭಾರಿ ಬುದ್ಧಿವಂತ, ಅವನು ದೇವರು ಕಾಣ್ತಾನ? ಕಾಣಬೇಕಾಗಿಲ್ಲ. ದೇವರ ಅನುಗ್ರಹ ಇಲ್ಲದವರ ಕಾಣೋದಿಲ್ಲ. ನಾ ಬಹುನಾ ಶ್ರುತೇನ, ಎಷ್ಟು ಕೇಳಿದ, ಒಂದು ಪ್ರವಚನ ನೂರಾರು ಪ್ರವಚನ ಕೇಳಿದ. ಪ್ರವಚನ ಏಕವಚನ, ಇದು ಬಹುವಚನ. ಒಂದಲ್ಲ 10 ಸರ್ತಿ ಭಾಗವತ ಕೇಳಿದ, 100 ಸರ್ತಿ ಕೇಳಿದ, 10 ಕೋಟಿ ಸರಿ ಸೇರಿದ್ರು ಅಷ್ಟೇ. ಎಮೇ ಎಲಿಜಿಬಿಲಿಟಿನೇ ಇಲ್ಲ. ಅಪ್ಲೈ ಮಾಡಿದ್ದು ಮಾಡಿದ್ದೇನೆ, ಪ್ರತಿ ವರ್ಷ ಅಪ್ಲೈ ಮಾಡ್ತಿರೋದು. ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಏನು ಮಾಡೋದು? ಅವ್ರು ಹೇಳಿದ್ರು 100 ವರ್ಷ ಹಾಕಿದ್ರು ಕೊಡೋದಿಲ್ಲ ಸರ್, ಸಾಧ್ಯತೆ ಇಲ್ಲ. ಸ್ವಲ್ಪ ಕಡಿಮೆ ಇದ್ರೆ ಏನು ಮಾಡೋದು? ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಗ್ಬೋದು ಅವನಿಗೆ. ಅದು ಎಲಿಜಿಬಿಲಿಟಿ ಟೋಟಲಿ ಇಲ್ಲದ ಅವನಿಗೆ ಚಾನ್ಸಸ್ಸೇ ಇಲ್ಲ. ಅದಕ್ಕೆ ಬರೀ ಶಕ್ತಿಯಿಂದ ನೋಡೋದು ಯಾರ ಕೈಲೂ ಸಾಧ್ಯ ಇಲ್ಲ. ಮತ್ತು ಯಾವ ಮತ್ತೆ ದೇವರ ಬಗ್ಗೆ ನಾವಾಗಿ ತಿಳ್ಕೋಬೇಕು ಅಂತ ಕೇಳಿದರೆ ಒಂದು ಚಾನ್ಸ್ ಇದೆ. ಯಮೇ ವೇಷ ವೃಣುತೆ ತೇನ ಲಭ್ಯ, ಯಾರಿಗೆ ಒಲಿತಾನೋ ಅವ್ರಿಗೆ ಕಾಣ್ತಾನೆ. ಸೊ ಯಾವುದಕ್ಕೆ ಹೊತ್ಕೊಟ್ರಿ ಈಗ? ಪ್ರಸಾದಕ್ಕಾದ್ದರಿಂದ ಪ್ರತಿಯೊಂದು ಸಲ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥಂ. ವಿಷ್ಣು ಪ್ರೀತ್ಯರ್ಥ ಯಾತಕ್ಕೆ ಮಾಡಬೇಕು ಅಂದರೆ ಪ್ರಸಾದ ಮಾಡಿದರೆ ಮಾತ್ರ ಕಾಣ್ತಾನೆ, ಕಂಡ್ರೆ ಮಾತ್ರ ಮೋಕ್ಷ ಕೊಡ್ತಾನೆ. ಆದ್ದರಿಂದ ದೇವನು ಅವ್ರ ಇಂಟರ್ವ್ಯೂನೇ ಸಿಕ್ಕಿಲ್ಲ ಅಂತಾರಲ್ಲ ಆ ಟೈಮ್, ಯಾರೋ ನೋಡಬೇಕಾಗಿದೆ ಸಿಗ್ತಾನೇ ಇಲ್ಲ. ಕೆಲವರು ಡಾಕ್ಟ್ರ್ ಇಂಟರ್ವ್ಯೂ ಸಿಗೋದಿಲ್ಲ, ಕೆಲವರು ಕೆಲವು ಆಫೀಸರ್ ಸಿಗೋದಿಲ್ಲ. ಇವತ್ತು ದೇವ್ರ ಇಂಟರ್ವ್ಯೂ ಸಿಕ್ಬಿಟ್ರೆ ಅವ್ರಿಗೆ ಗೆದ್ದ ಅಂತ ಅರ್ಥ. ಯಾವ್ದು ಸಿಗಬೇಕಾದ್ರೆ ಎಷ್ಟು ಇಂಟರ್ವ್ಯೂ ಯಾರು ಕೊಡಬೇಕು? ಅವ್ರಿಗೆ ಇವ್ರಿಗೆ ಇಂಟರ್ವ್ಯೂ ಡಿಸೈಡ್ ಮಾಡಿ, ಅವ್ರು ಡಿಸೈಡ್ ಮಾಡ್ಬೇಕಾದ್ರೆ. ಅದು ದೇವ್ರ ಅನುಗ್ರಹದಿಂದ ಆಗಬೇಕು ಹೊರತು ಇಲ್ಲೋದ್ರೆ ಇಲ್ಲ. ಎಲ್ಲ ಮತದವರು ಕೈ ಬಿಟ್ಟಿದ್ರು, ದೇವ್ರನ್ನ ಡಿಮ್ಯಾಂಡ್ ಮಾಡಲಿಕ್ಕೆ. ಅವರು ಸಾಧನೆ ದೇವ್ರು ಕೊಡಲೇಬೇಕು, ಯಾತಕ್ಕೆ ಕೊಡೋದಿಲ್ಲ ಅಂತ ಕೇಳಿದರೆ ಹಾಗೆಲ್ಲ ಕೊಡಲಿಕ್ಕೆ ಬರೋದಿಲ್ಲ. ಯಮೇ ವೇಷ ವೃಣುತೆ ತೇನ ಲಭ್ಯ ಯಮ್ ಏಷಃ ವೃಣುತೆ, ಯಾರಿಗೆ ಇವನು ಒಲಿತಾನೋ ಎಷ್ಟೇನಾದ್ರೂ ಅವನೇ ಸಿಗ್ತಾನಷ್ಟೇ. ತಶೇಷಾತ್ಮ ವಿರುಣತೆ ತನೂಮ್ ಸ್ವಾಮ್, ಅವರಿಗೆ ತನ್ನ ಸ್ವರೂಪವನ್ನು ತನೂಮ್ ಅಂದರೆ ತನ್ನ ಸ್ವರೂಪವನ್ನು ತಿಳಿಸಿಕೊಡ್ತಾನೆ, ಇದ್ರ ತಿಳಿಸ್ಕೊಡೋದೇ ಇಲ್ಲ. ನಾ ವಿರತೋ ದುಶ್ಚರಿತ, ಅದಕ್ಕೆ ಅರ್ಥ ನಾನು ಶ್ರವಣಾದ್ಯುಪಾಯೇನಾಪಿ ತ ಜ್ಞಾನ ಸಂಭವ ಧಾತು ಪ್ರಸಾದಾತ್ತಂತೆ ಅತಕ್ಕಬೇಕು, ದೇವರ ಅನುಗ್ರಹ ಅಂತ ಅತಕ್ಕೆ ಹೇಳ್ತೇನೆ ಅಂದರೆ ಅದು ವಿವರಣೆ ಇದೆ. ಪಶ್ಯತಿ ತನುಪನ್ನಮಿತ್ಯತಃ ನಾಯಮಿತಿ ಪ್ರವಚನೇನ ವ್ಯಾಖ್ಯಾನೇನಭ್ಯೋ ದರ್ಶನೀಯೋ ನಭವತಿ ನಮೇಧಯ. ಆದರೆ ಇವೆಲ್ಲ ಬೇಡ ಅಂತ ಕೆಲ ಏನು ತಿಳ್ಕೊಂಬಿಟ್ರೆ ನೋಡಿದ್ರೆ ಸುಮ್ಮ ಸುಮ್ಮನೆ ಪ್ರವಚನಕ್ಕೆ ಹೋಗ್ತಾ ಇದ್ದು ಹೇಳಿಬಿಟ್ಟಿದ್ದಾರೆ, ಪ್ರವಚನ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಬುದ್ಧಿ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಕೇಳಿದರೆ ಉಪಯೋಗ ಇಲ್ಲ ಅಂತ ಹೇಳಿಲ್ಲ, ಅದು ಒಂದೇ ಸಾಲದು ಅಂತ ಹೇಳಿ ಪದಾರ್ಥ ತಂದುಬಿಟ್ರೆ ಆಯ್ತಾ, ಅಡುಗೆವನೇ ಬಂದಿಲ್ಲ ಅಂದರು ಪದ ಅಡುಗೆಗಳೊಬ್ಬರೇ ಕರ್ಕೋದು ಪದಾರ್ಥ ಇಲ್ಲ ನೆಕ್ಸ್ಟ್ ಟೈಮು, ಮತ್ತು ಅಡುಗೆಗಳು ಬಂದರೆ ಸಾಕು ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ ಪದಾರ್ಥ ಬೇಕು ಅಡುಗೆವನು ಬೇಕು ಅಂತ ಅರ್ಥನೇ ಹೊರತು ಪದಾರ್ಥ ಅಥವಾ ಅಡುಗೆ ಇಬ್ಬರಲ್ಲ ಒಬ್ಬರಿದ್ರೆ ಸಾಕು ಅಂತ ಅರ್ಥ ಅಲ್ಲ, ಅದಕ್ಕೆ ಎರಡೂ ಬೇಕು. ಅದು ಪ್ರವಚನ ಈಗೆಲ್ಲರೂ ಅಪಾರ್ಥ ಮಾಡಿಕೊಂಡು ಬಿಟ್ಬಿಟ್ಟಿರ್ತಾರೆ. ಏನು ನೋಡಿರಿ ಉಪನಿಷತ್ತ ಸ್ಪಷ್ಟ ಹೇಳಿಬಿಟ್ಟಿದೆ, ಇನ್ನೇನು ಪ್ರವಚನ, ಇದೇ ಮಾತು ಭಗವದ್ಗೀತೆಯಲ್ಲಿ ಬರ್ತದೆ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೇಜ್ಜಯ, ಅಲ್ಲೂ ಹಾಗೇನೆ, ಯಾ ಪೂಜೆ ಮಾಡಿದ್ರೆ ಸಿಗೋದಿಲ್ಲ, ಯಜ್ಞ ಮಾಡಿದ್ರೆ ಸಿಗೋದಿಲ್ಲ, ಆಮೇಲೆ ಆಮೇಲೆ ದಾನ ಮಾಡಿದ್ರೆ ಸಿಗೋದಿಲ್ಲ, ನಾವು ಏನು ಮಾಡ್ತೇವೆ ಯಾವುದಕ್ಕೂ ದೇವರು ಸಿಗೋದಿಲ್ಲ ಅಂತ ಹೇಳಿದ್ಮೇಲೆ ಮಾಡಬೇಕು ಅದಕ್ಕೆ, ಆದರೆ ಅವೆಲ್ಲ ಮಾಡಬೇಕು ಪ್ರಸಾದ ಬೇಕು ಅಂತ ಮಾಡಬೇಕು ಅಂತ ಹೇಳಿರೋದು. ಕ್ಲಾಸಿಗೆ ಬಂದುಬಿಟ್ರೆ ಆಯ್ತಾ ಅಂತ ಕೇಳಿದರು, ಬಿಟ್ಟೆ ಬಿಟ್ಟೆ ಬರೋದು ಅವ್ರು ಬರೋ ದಿವಸ. ಕ್ಲಾಸಿಗೆ ಬಂದುಬಿಟ್ರೆ ಆಯ್ತಾ ಅಂದರೆ ಅಟೆಂಟಿವಾಗಿ ಕೇಳು ಅಂತ ಅರ್ಥ, ಆಮೇಲೆ ಕೇಳಿಬಿಟ್ಟೆ ಕೇಳಿಬಿಟ್ಟು ಅಷ್ಟೇ ಮತ್ತೆ ಫೇಲಾದ, ಬರ್ಕೋ ಅಂತ ಹೇಳಿದರು ಬರ್ಕೊಂಡ, ಮತ್ತೆ ಫೇಲಾದ ಮನೆಯಲ್ಲಿ ಓದು ಅಂತ ಹೇಳಿದರು, ಓದು ಮತ್ತೆ ಫೇಲಾದ ಗಟ್ಟಿ ಮಾಡ್ಕೊ ಮನೆಗೆ ಅಂತ ಹೇಳಿದರು, ಮತ್ತೆ ಫೇಲಾದ ಕ್ಲಾಸಿಗೆ ಮತ್ತೆ ಪರೀಕ್ಷೆ ಬಾ ಅಂತ ಕರೆದ್ರು, ಕೂತ್ಕೊಂಡು ಮತ್ತೆ ಫೇಲಾದ ಬರಲೇ ಇಲ್ಲ ಪರೀಕ್ಷೆ ಬಾ ಅಂತ ಹೇಳಿದ್ದಕ್ಕೆ, ಆಮೇಲೆ ಬರೀ ಅಂದ್ರೆ ಏನೋ ಬರೋದ ಮತ್ತೆ ಫೇಲಾದ, ಎಷ್ಟೇ ಸ್ಟೇಜಲ್ಲಿದೆ. ಬಟ್ ಅವೆಲ್ಲ ಬೇಕೋ ಬೇಡ, ಅವೆಲ್ಲ ಬೇಕು. ಅದು ಮುಂದಿನ ಸ್ಟೆಪ್ ಇಲ್ಲದ ಹೊರ ಹಿಂದಿನ ಸ್ಟೆಪ್ ಉಪಯೋಗ ಇಲ್ಲ ಅಂತ ಅರ್ಥನೇ ಹೊರತು ಅವು ಬೇಡ ಬೇಡ ಅಂತ ಅರ್ಥ ಅಲ್ಲ. ಇವರು ಬರೀ ದಾಸ್ತಾಯಿತ್ಯ ಓದ್ತಿ ಅಂತ ಕೆಲವರು ಇದ್ದಾರಲ್ಲ, ಇದನ್ನು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಓದಿ ಮಾತ್ರ ಮೋಸ್ಟ್ ಆಗೋದಿಲ್ಲರಿ, ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ, ಆದ್ದರಿಂದ ಹೇಳಿಬಿಟ್ಟಿದ್ದಾರೆ ಆ ಶಾಸ್ತ್ರ ಹೇಳಿಬಿಟ್ಟಿದೆ, ಏನು ಮಾಡಿದ್ದಾರೆ ಏನು ಅಂತ ಹೇಳಿಬಿಟ್ಟಿದ್ದಾರೆ, ಆದ್ದರಿಂದ ಎಲ್ಲ ಬಿಟ್ಬಿಡ್ತೇವೆ. ಏನು ಮಾಡಿದ್ದಾರೆ ಏನು ಪದ ಅದು ಇದೆ, ಏನು ಮಾಡಬೇಡ ಅಂತಾರೂ ಇದೆ, ಅದನ್ನು ನೋಡೋದಿಲ್ಲ ಅವರು. ನಾವಿರೋದೋ ದುಶ್ಚರಿತಾತ್ ಪ್ರವಚನೇನ ವ್ಯಾಖ್ಯಾನೇನ ಲಭ್ಯೋ ದರ್ಶನೇನೋ ಭವತಿ ನ ಮೇಧಯ ಸ್ವಕೀಯ ಪ್ರಜ್ಞಾಫಲೇನ ಲಭ್ಯ ಬರೀ ಬುದ್ಧಿವಂತಿಕೆಯನ್ನು ತಿಳ್ಕೊಂಡ್ಬಿಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಬಹುನಾಶ್ರುತೇನ ಶ್ರವಣೇನ ನ ಲಭ್ಯ, ಎಷ್ಟು ಕೇಳಿದರೂ ಕೂಡ ಪ್ರಯೋಜನ ಇಲ್ಲ ಬರೀ. ಕಿಂತು ಎಂ ಏಷಃ ಭಗವಾನ್ ವೃಣುತೆ ಸ್ವೀಕರೋತಿ ತಸ್ಮೈ ಪ್ರಸೀದತಿ ಇತಿ ಯಾವತ್ ತೇನೈವ ಲಭ್ಯೋ ದರ್ಶನೀಯ, ಅವರಿಗೆ ಮಾತ್ರ ಸಿಗ್ತಾನೆ, ಅವರಿಗೆ ಮಾತ್ರ ಕಾಣ್ತಾನೆ. ಕಥಂ ತಸ್ಯ ಪ್ರಸಾದ ವಿಷಯಸ್ಯ ಏಷಃ ಆತ್ಮ ಸ್ವಾಂ ತನು ವಿವೃಣತೆ ಪ್ರದರ್ಶಯತಿ ಇತಿ, ಅವರಿಗೆ ಮಾತ್ರ ತನ್ನ ಸ್ವರೂಪವನ್ನು ತಿಳಿಸಿಕೊಡ್ತಾನೆ. ಕಥಮನ್ಯಥ ಅವ್ಯಕ್ತೈಕ ಸ್ವರೂಪಸ್ಯ ತತ್ಪ್ರಸಾದೇನ ವಿನಾ ಅಪರೋಕ್ಷತ ಇತಿ ಭಾವ. ಪರಮೇಶ್ವರ ಬಂದಿದೆ ಈಗಾಗಲೇ, ತದವ್ಯಕ್ತ ಮಾಹಿ ದೇವರ ಅವ್ಯಕ್ತ, ಮತ್ತೆ ಯಾಕೆ ಕಾಣಿಸ್ತಾನೆ ಅಂದರೆ ಸೂತ್ರ ಅಥವಾ ಅನಂತೇನ ತಥಾ ಹಿ ಲಿಂಗಂ, ಅನುಗ್ರಹ ಮಾಡಿದರೆ ತಾನಾಗಿ ಕಾಣಿಸ್ತಾನೆ ಹೊರತು ನಾವಾಗಿ ನೋಡಕ್ಕೆ ಬರೋದಿಲ್ಲ ಎಂಬುದು ಅರ್ಥ. ಅದು ಕಿಂ ಸಿಂಪಲ್, ಮನೆಯೊಳಗೆ ಯಾರೋ ಇರ್ತಾರೆ ಬಾಲಕ್ಕೆ ಕೊಟ್ಟಿರ್ತಾರೆ, ಬರೀಂದ ಯಾರೋ ಬರ್ತಾನೆ, ಅವ್ರು ಯಾವ ಬಾಗಿಲು ತೆಗಿ ಯಾವ ಬಾಲು ಒಳಗೊಳಗೆ ಬರುತ್ತೇವನೋ ಬಾಗಿಲು ತೆಗೆದ್ರೆ ಬಾಗಿಲು ಯಾರು ತೆಗಿಬೇಕು, ಒಳಗಿರಂತೆ ಒಳಗಿಂದ ಲಾಕ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಬಾಗಿಲು ಮುರಿಯೋದು ಬೇರೆ, ಬಾಗಿಲು ತೆಗಿಯೋದು ಬೇರೆ, ಬಾಗಿಲು ಅನ್ಬ್ರೇಕಬಲ್ ಆದರೆ ಮುರಿಯೋ ಚಾನ್ಸ್ ಕೂಡ ಇಲ್ಲ. ಕೊನೆಗೆ ಅಯ್ಯೋ ಅಪ್ಪ ಅಂತ ಹೇಳ್ಬೇಕು, ಏನು ಮಾಡ್ಬೇಕು ಇವರು, ಅಯ್ಯೋ ಅಪ್ಪ ಅಂತ ಹೇಳಿ ಅವ ತೆಗಿತಾನೆ ಬಾಗಿಲು, ಜೋರು ಮಾಡಿ ಏನು ಮಾಡ್ತಾನೆ, ಪೂರ್ತಿ ಒಳಗೋಗ್ಬಿಡ್ತಾನೆ, ಮಾತು ಕೂಡ ಕೇಳೋದಿಲ್ಲ, ಇನ್ನೊಂದು ಬಾಲ ಕೊಂಡೋಗ್ಬಿಡ್ತಾನೆ ಆ ಕಡೆ. ಒಳ್ಳೆ ಒಳ್ಳೆ ಮಾತಾಡ್ತಾರೆ, ಹಾಗೆ ನೀನೇ ದೊಡ್ಡವನು ಹಾಗೆ ಹೀಗೆ ಅಂತ ಹೇಳ್ತಾರೆ, ಅವಾಗ ಏನು ಮಾಡ್ತಾನೆ ಅವಾಗ ತೆಗಿತಾನೆ, ಇದ್ರ ತೆಗೆಯೋದೇ ಇಲ್ಲ. ಇದು ಅರ್ಥ, ನಮಗಿಂತ ಚಿಕ್ಕವ್ರೊಳಗಿದ್ರೇ ತೆಗಿಲಕ್ಕೆ ಬರೋದಿಲ್ಲ, ದೊಡ್ಡವರಿದ್ದರೆ ಸಾಧ್ಯನೇ ಇಲ್ಲ. ಅಥವಾ ಅನಂತೇನ ತಥಾ ಹಿ ಲಿಂಗಂ, ಇಷ್ಟು ಸ್ಪಷ್ಟ ಉಪನಿಷತ್ತಿದ್ದರೂ ಕೂಡ ಉಪನಿಷತ್ತಿನ ಒಪ್ತೀವಿ ಅಂತ ಹೇಳ್ಕೊಳ್ಳೋ ಎಲ್ಲ ಮತ್ತವರು ಕೂಡ ನೋಟ್ ಮಾಡಲೇ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ರು. ನಾವಿರಥೋ ದುಶ್ಚರಿತಾತ್ ನಾ ಶಾಂತೋ ನಾ ಸಮಾಹಿತ ನಾ ಶಾಂತ ಮನಸೋ ವಾಪಿ ಪ್ರಜ್ಞಾನೇನ ಮಾಪ್ನುಯಾತ್. ನಾ ವಿರತಃ ದುಶ್ಚರಿತಾತ್ ನಾ ಅಶಾಂತ ನಾ ಸಮಾಹಿತ ನಾ ಅಶಾಂತ ಮನಸ್ಸೋ ವಾಪಿ ಪ್ರಜ್ಞಾನೇನ ಏನಂ ಆಪ್ನುಯಾತ್. ನೆಕ್ಸ್ಟ್ ಇನ್ನೇನು ಬೇಕು ಅಂತ ಕ್ವಾಲಿಫಿಕೇಶನ್ ಹೇಳ್ತಾರೆ. ದೇವರು ಯಾರು ಬಲಿತಾನೆ ಅಂದರೆ ಅವೆಲ್ಲ ಮಾಡಬೇಕು, ಜೊತೆಗೆ ಇನ್ನೇನಿರಬೇಕು, ಪ್ರವಚನಾದಿಗಳು ಬೇಕು, ಶ್ರವಣಾದಿಗಳು ಎಲ್ಲವೂ ಬೇಕು, ಪ್ಲಸ್ ತದ್ದೃಷ್ಟೇ ಪ್ರಸಾದೈಕ ಲಭ್ಯತ್ವೇ ಕಿಂ ವೈರಾಗ್ಯಾದಿ ಸಾಧನೈ ಇತ್ಯತಃ ಜ್ಞಾನದ್ವಾರ ಪ್ರಸಾದ ಹೇತುತಯ ತದಪಿ ಅವಶ್ಯಕ ಮಿತಿ ಭಾವೇನಾಹ ನಾವಿರತಃ ಇತಿ ರಾಯರು ಬರೀತಾರೆ. ಅವೆಲ್ಲ ಬೇಡ ಅಂತ ಹೇಳಲಿಲ್ಲ, ಅದು ಅವಶ್ಯಕ, ಅದು ದೇವ್ರ ಪ್ರಸಾದ ಓರಿಯೆಂಟಾಗಿ ನಾವು ಮಾಡ್ಕೋಬೇಕೇ ಹೊರತು ಸುಮ್ಮನೆ ನಾವು ಜೋರು ಮಾಡಿಕೊಂಡ್ರೆ ಆಗೋದಿಲ್ಲ ಅಂತ ಅರ್ಥ. ಇನ್ನೊಂದು ಪಾಯಿಂಟ್, ನಾ ಅವಿರತಃ ದುಶ್ಚರಿತ, ದುಶ್ಚರಿತ ತವಿರತಃ ನ, ಯಾರು ದುರಾಚಾರವನ್ನು ಬಿಟ್ಟಿಲ್ಲ ಅವರಿಗೆ ದೇವರು ಸಿಗೋದಿಲ್ಲ, ಸ್ಪಷ್ಟವಾದ ಮಾತಿದೆ. ದುಶ್ಚರಿತಾತ್ ದುರಾಚಾರಾತ್ ಅವಿರತಃ ಅನಿವೃತ್ತ ದುರಾಚಾರಿ ಇತಿ ಯಾವತ್. ದುರಾಚಾರ ಬಿಟ್ಟಿಲ್ಲ ಅನ್ನೇನರ್ಥ? ದುರಾಚಾರಿ ಆಗಿದ್ದಾನೆ ಅಂತ ಅರ್ಥ. ದುರಾಚಾರಿಗೆ ದೇವರು ಎಂದೂ ಸಿಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಇವತ್ತು ಆಚಾರ ಯಾತಕ್ಕೆ ಇಟ್ಕೋಬೇಕು? ದೇವರು ಕಾಣಬೇಕು ಅನ್ನೋ ದೃಷ್ಟಿಯಿಂದ. ದೇವರು ಕಾಣ ಐಡಿಯಾ ಇದ್ಮೇಲೆ ಎಂದೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ಅನಾಚಾರ ಮಾಡಾಗಿಲ್ಲ. ಅನಾಚಾರ ಮಾಡಿದರೆ ದೇವರು ಕಾಣೋದಿಲ್ಲ. ದುರಾಚಾರಿ ಇತಿ ಯಾವತ್ ಪ್ರಜ್ಞಾನೇನ ಪ್ರಜ್ಞಾನ ದ್ವಾರ ಏನಂ ಭಗವಂತಂ ತತ್ಪ್ರಸಾದಂ ನಾಪ್ನುಯಾದಿತ್ಯನ್ವಯ. ಪರಮಾತ್ಮನನ್ನ ಬರೀ ಜ್ಞಾನದಿಂದ ದುರಾಚಾರ ಇಟ್ಕೊಂಡಿರೋದು ಭಾರಿ ಜ್ಞಾನಿ ಅಂತ ತಿಳ್ಕೊಂಡಿರೋದು ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಏವಂ ಅಗ್ರೇಪಿ ಅದೇ ರೀತಿಯಲ್ಲಿ ಮುಂದೆ ಅಶಾಂತ ಶ್ರವಣ ಮನ ಧ್ಯಾನೈ ಭಗವನ್ ನಿಷ್ಠಾರಹಿತ. ಯಾರಿಗೆ ಭಗವನ್ ನಿಷ್ಠೆ ಇಲ್ಲ ಅವರಿಗೂ ದೇವರು ಕಾಣೋದಿಲ್ಲ. ಆಚಾರ ಇಲ್ಲ ಕಾಣೋದಿಲ್ಲ, ಶ್ರದ್ಧೆ ಇಲ್ಲ ಕಾಣೋದಿಲ್ಲ. ನಿಷ್ಠೆ ಅಂದರೆ ಶ್ರದ್ಧೆ. ಅಸಮಾಹಿತ ಯಥಾ ವಸ್ತು ತಥಾ ಜ್ಞಾನಹೀನ. ಅಸಮಾಹಿತ ಅಂದ್ರೇನು? ವಸ್ತುವನ್ನು ಅದಿದ್ದಾಗೆ ಯಾವನು ತಿಳ್ಕೊಂಡಿಲ್ವಲ್ಲ ಅಂಥವನಿಗೂ ಪರಮಾತ್ಮ ಕಾಣೋದಿಲ್ಲ. ಅಂದರೆ ಸಬ್ಜೆಕ್ಟಿವ್ ಅಪ್ರೋಚ್ ಬೇರೆ, ಆಬ್ಜೆಕ್ಟಿವ್ ಅಪ್ರೋಚ್ ಬೇರೆ. ಆಬ್ಜೆಕ್ಟಿವ್ ಆಗಿ ಯೋಚನೆ ಮಾಡೋಕ್ಕೆ ಯಾರಿಗೆ ಬರೋದಿಲ್ಲ ಅವರಿಗೆ ದೇವರು ಕಾಣೋದಿಲ್ಲ. ಅಶಾಂತ ಮನಸ್ಸಃ ವಿಷಯಭೋಗಿ ಅಲಂಬುದ್ಧಿಹೀನ ವಿಷಯ ಲಂಪಟ ಇತಿ ಯಾವತ್. ಯಾವನು ವಿಷಯ ಸುಖದಲ್ಲಿ ಲಂಪಟನಾಗ್ತಾನೆ ಸಾಕು ಅಂತ ವೈರಾಗ್ಯ ತಡೆಯೋದೇ ಇಲ್ಲ ಅವನಿಗೆ ದೇವರು ಕಾಣೋದಿಲ್ಲ. ಮೊದಲೇದು ಏನು ಮಾಡಿ ದುರಾಚಾರಿ ದೇವರು ಕಾಣೋದಿಲ್ಲ, ಬರೀ ಬುದ್ಧಿ ಇದ್ದರೆ ದೇವರು ಕಾಣೋದಿಲ್ಲ, ಮತ್ತು ಯಾರಿಗೆ ವಿಷಯದಲ್ಲಿ ವೈರಾಗ್ಯ ಬಂದಿಲ್ಲ ಅವರಿಗೆ ದೇವರು ಕಾಣೋದಿಲ್ಲ. ಆದ್ದರಿಂದ ಇವೆಲ್ಲ ಇಟ್ಕೊಬೇಕು, ಪ್ಲಸ್ ಪ್ರಜ್ಞಾನಾದಿ ಪ್ರವಚನಾದಿಗಳು ಬೇಕು. ಆವಾಗ ದೇವರು ಕಾಣ್ತಾನೆ, ಇಲ್ಲದೆ ಹೋದರೆ ಇಲ್ಲ ಅಂತ ತಿಳಿಸಿದರು. ಕೊನೆಯ ಮಂತ್ರ ಅದರಲ್ಲಿ ಆ ಒಲ್ಲಿಯೊಳಗೆ ಯಶ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಶ್ಯೋಪಸೇಚನಂ ಕೈತ್ಥಾವೇದ ಯತ್ರ ಸಹ. ಯಶ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಃ ಬೋಧನಃ. ದೇವ್ರ ಮಹಿಮೆ ಮತ್ತೊಂದು. ದೇವರು ಎಂಥವನು ಗೊತ್ತಾ? ಅವನಿಗೆ ಬ್ರಾಹ್ಮಣ ಕ್ಷತ್ರಿ ಇಬ್ಬರು ಕೂಡ ಓದನ ಅನ್ನ ಇದ್ದಾಗ ಲೆಕ್ಕ ತಿಂದಾಕ್ಬಿಡ್ತಾನೆ ಅಂತ ಅರ್ಥ. ಬ್ರಹ್ಮ ಕ್ಷತ್ರ, ಬ್ರಹ್ಮ ಅಂದರೆ ಬ್ರಾಹ್ಮಣ, ಕ್ಷತ್ರ ಅಂದರೆ ಕ್ಷತ್ರಿಯ, ಇಬ್ಬರನ್ನ ಏನು ಮಾಡ್ತಾನೆ? ತಿಂದಾಕ್ಬಿಡ್ತಾನೆ. ಮೃತ್ಯುರ್ಯಶ್ಯ ಉಪಚೋಚನ, ಸಾವು ಅನ್ನೋದು ಪರಮಾತ್ಮ ಏನದು? ಉಪ್ಪಿನಕಾಯಿ ಇದ್ದಾಗ, ಉಪಸೇಚನ ಉಪ್ಪಿನಕಾಯಿ ಇದ್ದಾಗ, ಇವರು ಊಟ ಅವ್ರ ಉಪ್ಪಿನಕಾಯಿ, ಪರಮಾತ್ಮ ತಿಂದಾಕ್ಬಿಡ್ತಾನೆ. ಕೈತ್ಥ ವೇದ ಎತ್ತರ ಸಹ, ಅಂತ ದೇವರು ಉಳಿದವ್ರು ತಿಳ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಅರ್ಥ, ಬ್ರಹ್ಮ ಅಂದರೆ ಬ್ರಹ್ಮದೇವರು, ಕ್ಷತ್ರ ಅಂದರೆ ವಾಯುದೇವರು, ಇಬ್ಬರು ದೇವರಿಗೆ ಫುಡ್ಡು. ರುದ್ರದೇವರು ಮೃತ್ಯು ಅಂದರೆ ಅವ್ರ ಉಪ್ಪಿನಕಾಯಿ ಇದ್ದಾಗೆ, ಪರಮಾತ್ಮ ಎಲ್ಲರೂ ತಿಂದಾಕ್ಬಿಡ್ತಾರೆ. ಬ್ರಹ್ಮೇಶ ಚಕ್ರೋತ್ಕಾರ ಆಹ, ವಾಯುಸ್ತುತಿ ಬಂದಿದೆಯಲ್ಲ, ನಖಸ್ತುತಿ ಕೊನೆ ಹೇಳೋದಿಲ್ಲ. ಪರಮಾತ್ಮ ಊಟಕ್ಕೆ ಕೂತ ಅಂದರೆ ಮುಖ್ಯ ಊಟ ಇವರಿಬ್ರೇನೆ. ಅಲ್ರಿ ತಿಂದುಬಿಡ್ತಾರಲ್ಲ ಅಷ್ಟು ಪ್ರಿಯರು ಅಂತ ಕೇಳಿದ್ರೆ ಪ್ರಿಯರೇ ತಿನ್ನೋದು. ಮೈಸೂರು ಪಾಕ್ ಭಾಳ ಪ್ರಿಯ, ಏನು ಮಾಡ್ತಾನೆ? ತಿಂದುಬಿಡ್ತಾರೆ. ಯಾವುದು ಪ್ರಿಯರೋ ಅಂತ ತಿಂದುಬಿಡ್ತಾನೆ. ಇವರು ಭಾರಿ ಪ್ರಿಯ ಆದರೆ ಪರಮಾತ್ಮ ಏನು ಮಾಡ್ತಾನೆ? ತಿಂದುಬಿಡ್ತೀನಿ ಅಂದರೆ ಹೊಟ್ಟೆ ಒಳಗೆ ಇಟ್ಕೋತಾನೆ ಅಂತ ಅರ್ಥ. ಇಟ್ಕೊಂಡ್ರೆ ಅಂದರೆ ಸೇಫ್ ಆಗಿ ನೋಡ್ಕೋತಾನೆ. ಎಲ್ಲಿ ಇಟ್ಕೊಂಡ್ರು ಕೂಡ ಯಾರು ಅಟ್ಯಾಕ್ ಮಾಡ್ಬೋದು. ಒಳಗೆ ಇಟ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗೋದೇ ಇಲ್ಲ. ಕೂಸಿನ ತಾಯಿ ಎತ್ಕೊಂಡು ಓಡಾಡ್ತಾಳಲ್ಲ ಹಾಗೆ. ಯಶ್ಯ ಬ್ರಹ್ಮಚಕ್ಷತ್ರಂಚ ಉಭಯಭವತ ಓದನಃ. ಎಲ್ಲರೂ ಬರೀ ಬ್ರಾಹ್ಮಣ ಕ್ಷತ್ರ ಅಂತ ಅಷ್ಟೇ ಬರೆದರು. ಆಚಾರ ಒಬ್ಬರೇ ಬ್ರಹ್ಮ ಅಂದರೆ ಬ್ರಹ್ಮದೇವರು, ಕ್ಷತ್ರ ಅಂದರೆ ವಾಯುದೇವರು. ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳು ಬ್ರಹ್ಮದೇವರು, ಕ್ಷತ್ರಿಯ ಅಭಿಮಾನದು ವಾಯುದೇವರು. ಅದಕ್ಕೇನೆ ಮೃತ್ಯುರ್ಯಶ್ಯೋಪಸೇಚನಂ ಅಂತೇಳಿಸಿ ಕೈತ್ಥಾವೇದ ಯತ್ರ ಸಹ ಅಲ್ಲಿಗೆ ನಾಳೆ ದಿವಸ ಅದು ಆ ಶ್ಲೋಕ ಹೇಳಿ ಬಂದಿದ್ದ. ಜನ್ಮಾದ್ಯಶ್ಚ ಯತೋನ್ಮಯಾಚಿತರತಶ್ಚಾಪ್ತೇಂದ್ರ ವಿಘ್ನಸ್ವರಾಣಿ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.